ಶಿವಶ್ಯೋದಯಮತನೋತಿ ತದನು ಪ್ರಾಣಂ ವಿಧತ್ತೆ ಪುನಃ ಸೌಖ್ಯಾಪ್ತೀತರಹಾನಿ ಸಾಧನಬಲಂ ವಕ್ತಿಶ್ರುತಿರ್ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃದಯೇ ಕಲ್ಪಾವಸಾನೇ ಚ ಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಂದ್ರಿಕಾ ಸ್ವಾಂತ ಸಂತಾಪಂ ಮನಿಕೃತ್ತರಿ. ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರಣಮ್ಯ ಶಿರಸಾ ಗುರೂನ್ ವ್ಯಾಕರಿಷ್ಯೇ ಯಥಾಬೋಧಂ ವಿಷ್ಣುತತ್ವ ವಿನಿರ್ಣಯಂ. ಓಂ ಸದಾಗಮೈಕ ವಿಧ್ಯೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ನಚ ಆಕಾಂಕ್ಷಾಯಾಮೇವ ಪ್ರಮಾಣಾಂತರಾಪೇಕ್ಷತ್ವಾತ್ ಅನವಸ್ಥಾಭಾವಃ ಇತಿ ವಾಚ್ಯಂ. ಆಕಾಂಕ್ಷಾಯಾಮೇವ ಬುದ್ಧಿ ದೋಷಾತ್ಮಕತ್ವಾತ್. ನಮಗೆ ಯಾವುದೋ ಒಂದು ಜ್ಞಾನ ಬಂದ ಮೇಲೆ ಇನ್ನೂ ಸಹ ಅದರ ಬಗ್ಗೆ ನಿಶ್ಚಯ ಬಂದಿಲ್ಲ ಅಂತ ಹೇಳಿದರೆ ನಮ್ಮ ಬುದ್ಧಿಯಲ್ಲಿ ಏನೋ ದೋಷ ಇದೆ ಅಂತ ಅರ್ಥ. ಆಗಮ ಸರಿ ಇದ್ದು ನಮಗೆ ಅದರ ಬಗ್ಗೆ ಶಂಕೆ ಬಂದಿದ್ದರೆ ಅಂತ ಅರ್ಥ. ಆಗಮನೇ ತಪ್ಪಿದ್ರೆ ಆ ವಿಚಾರ ಬೇರೆ. ಆಗಮ ಸರಿ ಇದ್ದು ಅದು ಸ್ವತಃ ಪ್ರಮಾಣವಾದ್ದರಿಂದ ಅದರ ಬಗ್ಗೆ ಯಾವುದೇ ಶಂಕೆಯನ್ನು ಕೂಡ ಸಾಕ್ಷಿ ಮಾಡೋದಿಲ್ಲ. ಅಕಸ್ಮಾತ್ ಮಾಡಿದರೆ ಅವನಿಗೆ ಅನೃತತ್ವ ಮೊದಲಾದ ಹೇತುಗಳನ್ನು ಕೊಟ್ಟು ಕೆಲವರು ವೇದವನ್ನು ಅಪ್ರಮಾಣ ಅಂತ ಏನು ತಲೆಯಲ್ಲಿ ಹಾಕಿರುತ್ತಾರೆ. ಅದರಿಂದ ಬುದ್ಧಿ ಕೆಟ್ಟಿರುತ್ತೆ. ಆನೆಗೆ ಮುಳ್ಳು ಚುಚ್ಚಿಕೊಂಡಿರುತ್ತೆ. ಆದ್ದರಿಂದ ಅದ್ರ ಕಿತ್ತಾಕ ಕೆಲಸ ಮಾತ್ರ ಯುಕ್ತಿ ಮಾಡ್ತಿರೋದೆ ಹೊರತು ಪ್ರಾಮಾಣ್ಯವನ್ನು ಸೃಷ್ಟಿ ಮಾಡೋದಕ್ಕೆ ಅದು ಹೊರಟಿಲ್ಲ ಅಂತ ಹೇಳಿದರು. ಆಕಾಂಕ್ಷಾಯಾಮೇವ ಬುದ್ಧಿ ದೋಷಾತ್ಮಕತ್ವ. ಆಕಾಂಕ್ಷಾಚ ಬುದ್ಧಿದೋಷಶ್ಚ ಇತ್ಯನರ್ಥಾಂತರಮಿತಿ. ಆಕಾಂಕ್ಷ ಅಂದರೂ ಒಂದೇ, ಬುದ್ಧಿದೋಷ ಅಂದರೂ ಒಂದೇನೆ. ಇನ್ನು ಸ್ವಲ್ಪ ಏನೋ ಬೇಕಿದೆ ಅಂದರೆ ಬುದ್ಧಿದೋಷ ಇದೆ ಅಂತ ಅರ್ಥ. ಅವಶ್ಯ ವೇದ್ಯತ್ವಾಭಾವಾತ್ ನ ಅನವಸ್ಥ ಇತ್ಯಭಿಪ್ರಾಯ ಇತಿ ಚೇನ್ನ ನಿಶಂಕ ಪ್ರವೃತ್ತವು ಅವಶ್ಯ ವೇದ್ಯತ್ವಾತ್. ಆಗ ಒಂದು ಪ್ರಶ್ನೆ ಹಾಕ್ಕೊಂಡ, ಅವಶ್ಯ ವೇದ್ಯತ್ವ ಅಭಾವಾತ್. ಕೆಲವು ಪದಾರ್ಥ ತಿಳ್ಕೊಳ್ಳೇಬೇಕು ಅಂತ ಇನ್ನೋದಿಲ್ಲ, ಆದ್ದರಿಂದ ಅನವಸ್ಥ ಇಲ್ಲಿ ಬರುತ್ತೆ ಅಂತ ಕೇಳಿದ. ತಿಳ್ಕೊಳ್ಳೇಬೇಕು ಅಂತ ಇದ್ರೆ ತಾನೆ ಇವೆಲ್ಲ ಪ್ರಶ್ನೆ ಬರೋದು. ಅದಿಲ್ಲ ಅಂತ ಕೇಳಿದರೆ ಸರಿಯಲ್ಲ. ನಿಶಂಕ ಪ್ರವೃತ್ತವು ಅವಶ್ಯ ವೇದ್ಯತ್ವ. ಯಾವುದೇ ಒಂದು ಪ್ರವೃತ್ತಿ ಎರಡು ವಿಧ. ಸಾಮಾನ್ಯವಾಗಿ ಟೈಮ್ ಕೇಳೋದು ಬೇರೆ, ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಟೈಮ್ ಕೇಳೋದು ಬೇರೆ. ಸಾಮಾನ್ಯ ಟೈಮ್ ಕೇಳಿದಾಗ ಹೆಚ್ಚು ಕಡಿಮೆ ಹೇಳಿದರೂ ಅಷ್ಟು ಸೀರಿಯಸ್ ತಗೊಳ್ಳೋದಿಲ್ಲ. ಆದರೆ ಬಹಳ ಗಂಭೀರವಾದ ವಿಚಾರವಾದಾಗ ಮಾತ್ರ ತಗೊಳ್ತಾನೆ. ಇವತ್ತು ನಾವು ನಿಶಂಕ ಪ್ರವೃತ್ತಿಯನ್ನು ಖಚಿತವಾಗಿ ಪ್ರವೃತ್ತಿ ಮಾಡಬೇಕಾದ್ರೆ ರಿಸ್ಕ್ ಫ್ಯಾಕ್ಟರ್ ಅಂತ ಅಷ್ಟೇ ಏನು ಮಾಡ್ತಾರೆ, ಅಷ್ಟೇ ಯೋಚನೆ ಮಾಡ್ತಾರೆ. ಗ್ಯಾರಂಟಿ ಅಂದ್ರವ ಪ್ರಯತ್ನ ಪಡ್ತಾನೆ. ಆದ್ದರಿಂದ ಯಾವುದೇ ಒಂದು ಪ್ರವೃತ್ತಿಗೆ ನಿಶಂಕೆಯಿಂದ ಆಗಬೇಕು ಅಂತಿದ್ರೆ ನಮಗೆ ಜ್ಞಾನ ಹೇಗೆ ಬಂದಿರಬೇಕು? ಖಚಿತವಾದ ಜ್ಞಾನ ಬರಬೇಕು. ಖಚಿತವಾದ ಜ್ಞಾನ ಯಾವಾಗ ಬರುತ್ತೆ? ಬುದ್ಧಿದೋಷ ಇಲ್ಲದ ಹೋದಾಗ ಬರುತ್ತೆ. ಬುದ್ಧಿದೋಷ ಯಾತಕ್ಕೆ ಬಂದಿರುತ್ತೆ ಅಂತ ಕೇಳಿದ್ರೆ ಪ್ರಾಮಾಣ್ಯ ಗಡ್ಡಿ ಮಾಡುತ್ತೆ, ಅದಕ್ಕೆ ಅವೆಲ್ಲ ಬೇಕು. ಇಲ್ಲದ ಹೋದರೆ ಸ್ವತಃ ತಿಳಿಯುತ್ತೆ. ಜ್ಞಾನೇ ಹಿ ಜಾತೆ ಜ್ಞಾತೆ ತತ್ ಪ್ರಾಮಾಣ್ಯ ಅನುಪಲಬ್ಧವು ಕಥಂ ಸಂಶಯೋ ನಶ್ಯಾತ್. ಇನ್ನು ಜ್ಞಾನ ಬಂದ ಮೇಲೆ ಸಾಮಾನ್ಯವಾಗಿ ಏನು ಬರುತ್ತೆ? ಕೆಲವು ವಿಷಯದ ಬಗ್ಗೆ ಸಂಶಯ ಬರುತ್ತೆ. ಸತಿಚ ಪ್ರಾಮಾಣ್ಯ ಸಂಶಯೇ ಅರ್ಥ ಸಂಶಯೋಪಿ ಕಥಂ ನ ಭವೇತ್. ಪ್ರಾಮಾಣ್ಯದ ಬಗ್ಗೆ ಸಂಶಯ ಬಂತು, ಜ್ಞಾನ ಅಂದಮೇಲೆ ಸಂಶಯ, ಸಂಶಯ ಅಂದಮೇಲೆ ಏನರ್ಥ, ವಿಷಯ ಇದೆಯಲ್ಲೋ ಅಂತ ಪ್ರಶ್ನೆ. ತತಸ್ಥ ಕಥಂ ನಿಶಂಕಾ ಪ್ರವೃತ್ತಿ ಶ್ಯಾತ್. ಅದು ನಿಶಂಕಾ ಪ್ರವೃತ್ತಿ ಆಗಲಿಕ್ಕೆ ಸಾಧ್ಯ ಇರೋದಿಲ್ಲ. ನಿಶಂಕಾ ಪ್ರವೃತ್ತಿ ಅನ್ನೋದು ನಮಗೆ ಬರಬೇಕಾದ್ರೆ ನಿಶ್ಚಯ ಆಗ್ಬೇಕು. ಅದಕ್ಕೆ ಹೇಳ್ತಾರೆ, ಯದ್ಯಪಿ ಲೋಕೆ ಸಂಶಯತೋಪಿ ಪ್ರವೃತ್ತಿರ್ಭವತಿ. ಲೋಕದೊಳಗೆ ಸಂಶಯ ಇದ್ದಾಗಲೂ ಪ್ರವೃತ್ತಿ ಇರೋದು ಕಾಣ್ತೇವೆ ನಾವೀಗ. ಕೆಲವೊಮ್ಮೆ ಡೌಟ್ ಬಂದರೂ ಕೂಡ ಕೆಲಸ ಮಾಡ್ತೇವೆ, ಲೋಕದಲ್ಲಿ ಅದು ನಡೆದಿದೆ. ಆದರೆ ತಥಾಪಿ ನ ಬಹುತರ ಶರೀರಾಯಾಸ ವಿತ್ತವ್ಯಯಾದಿ ಸಾಧ್ಯ ಪಾರತ್ರಿಕಿ ಪ್ರವೃತ್ತಿ ತಥಾ ಭವಿತು ಅರ್ಹತಿ. ವೆರಿ ಇಂಪಾರ್ಟೆಂಟ್ ಲೈನ್ ಇದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಯಾಕೆ ಸೀರಿಯಸ್ ಆಗಿ ಯೋಚನೆ ಮಾಡೋಕ್ಕೆ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಎಷ್ಟೋ ವಿಚಾರಗಳ ಬಗ್ಗೆ ನಾವು ಸಂಶಯ ಇದ್ದರೆ ಕೆಲಸ ಮಾಡೋದುಂಟು. ಆದರೆ ಇದು ಎಂಥ ಪ್ರವೃತ್ತಿ? ಶಾಸ್ತ್ರದ ಪ್ರವೃತ್ತಿ ಅಂದರೆ ಪಾರತ್ರಿಕಿ ಪ್ರವೃತ್ತಿ. ಪಾರತ್ರಿಕಿ ಪ್ರವೃತ್ತಿ, ಒಂದು ಕೆಲಸಕ್ಕೆ ಸೇರಿಬಿಟ್ಟ, ಇನ್ನೊಂದು ಕೆಲಸ ಸಿಕ್ತು, ಇದು ಪೆನ್ಷನ್ ಗಿಷನ್ ಏನು ಗ್ಯಾರಂಟಿ ಇಲ್ಲ. ಅದಕ್ಕೆ ಇದು ಅವಾಗ ಏನು ಮಾಡ್ತಾನಾಗ? ಪೆನ್ಷನ್ ತೊಗೊಳ್ಳೋದು ಈಗೇನೂ ಅಲ್ಲ, ಇವತ್ತು 20 ವರ್ಷ ತೊಗೊಳ್ತಿರ್ಬೋದು. ಬಟ್ ಏನು ಮಾಡ್ತಾನೆ ಮೊದಲೇ? ಈಗ ಸೆಕ್ಯೂರಿಟಿ ನೋಡ್ತಾನೆ. ಅದೇ ರೀತಿಯೇ ಇವತ್ತು ಪಾರತ್ರಿಕಿ ಪ್ರವೃತ್ತಿ ಅಂದ್ರೆ ಏನು? ಇದು ಆಫ್ಟರ್ ರಿಟೈರ್ಮೆಂಟು, ಆಫ್ಟರ್ ಡೆತ್. ಅದು ಆಫ್ಟರ್ ಡೆತ್ ಎಲ್ಲ ಪಾರತ್ರಿಕಿ ಪ್ರವೃತ್ತಿ. ಪಾರತ್ರಿಕಿ ಪ್ರವೃತ್ತಿಯ ಬಗ್ಗೆ ನಾವು ಸುಮ್ಮನೆ ಮಾಡೋದಿಲ್ಲ. ಪಾರತ್ರಿಕ ಪ್ರವೃತ್ತಿನ ಬಹುತರ ಶರೀರ ಆಯಾಸ ವಿತ್ತವ್ಯಯಾದಿ ಸಾಧ್ಯ. ಪಾರತ್ರಿಕ ಪ್ರವೃತ್ತಿ ಏನು ಮಾಡಬೇಕು ನಾವಾಗ? ಬಹುತರ ಶರೀರ ಆಯಾಸ, ದೇಹಕ್ಕೆ ಬಹಳಷ್ಟು ಬಳಲಿಕೆ ತಂದುಕೊಡಬೇಕು. ಏಕಾದಶಿ ಆದ ವ್ರತಗಳನ್ನು ಮಾಡಬೇಕು, ಅನೇಕ ವಿಧವಾದ ಉಪವಾಸಾದಿಗಳನ್ನು ಮಾಡಬೇಕು, ನಿಷ್ಠೆಯಿಂದ ಇರಬೇಕು, ದೇಹಕ್ಕೆ ಆಯಾಸ. ಮತ್ತು ವಿತ್ತವ್ಯಯಾದಿ ಸಾಧ್ಯ, ಸಾಕಷ್ಟು ದಾನ ಧರ್ಮ ಮಾಡ್ತಾ ಹಣನೂ ಖರ್ಚು ಮಾಡಬೇಕಾಗತ್ತೆ. ಸ್ವಲ್ಪ ಅಲ್ಲ, ಹೆವಿ ಇನ್ವೆಸ್ಟ್ಮೆಂಟ್. ಹೆವಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೊರಟಾಗ ನಮಗೆ ಎಂಥ ಪ್ರವೃತ್ತಿ ಇರಬೇಕು ಯಾವಾಗಲೂ? ನಿಶಂಕ ಪ್ರವೃತ್ತಿ ಇರಬೇಕು. ಇದನ್ನ ಅರ್ಥ ಮಾಡಿಕೊಂಡ್ರೆ ಯದ್ಯಪಿ ಲೋಕೆ ಸಂಶಯತೋಪಿ ಪ್ರವೃತ್ತಿರ್ಭವತಿ ತಥಾಪಿ ನ ಬಹುತರ ಶರೀರಾಯಾಸ ವಿದ್ಯವಯಾದಿ ಸಾಧ್ಯ ಪಾರತ್ರಿಕಿ ಪ್ರವೃತ್ತಿ ತಥಾ ಭವಿತುಮರ್ಹತಿ. ಇದನ್ನ ಅರ್ಥ ಮಾಡಿಕೊಂಡ್ರೆ ಯಾತಕ್ಕೆ ಇಷ್ಟ ಡಿಸ್ಕಷನ್ ಮಾಡಬೇಕು ಶಾಸ್ತ್ರ ಯಾತಕ್ಕೆ ವಾಕ್ಯಾರ್ಥಗಳು ಯಾತಕ್ಕೆ ಅಷ್ಟು ಇದೆ ಯಾತಕ್ಕೆ ಅದ್ವೈತ ಖಂಡನೆ ಮಾಡಲೇಬೇಕು ಯಾತಕ್ಕೆ ಪರಮತ್ವ ವಿವರ್ಷೆ ಯಾತಕ್ಕೆ ಅಂದರೆ ನಾವು ಏನು ಮಾಡಲಿಕ್ಕೆ ಕೊಟ್ಟಿದ್ದೇವೆ ನಾವೀಗ ನಿಶ್ಚಯ ಜ್ಞಾನ ಹೊಂದಕ್ಕೆ ಕೊಟ್ಟಿದ್ದೆ. ನಿಶ್ಚಯ ಜ್ಞಾನ ಬರಬೇಕಾದ್ರೆ ಸ್ವಲ್ಪ ಶೇಕಾದರೂ ಮಾಡೋಕ್ಕಾಗೋದಿಲ್ಲ, ಇದನ್ನ ಅರ್ಥ ಸರಿಯಾಗಿ ಯೋಚನೆ ಮಾಡಬೇಕು. ಆಗ ನಮಗೆ ಇದು ಸೀರಿಯಸ್ ಏನಂತ ಗೊತ್ತಾಗುತ್ತೆ. ಇಲ್ಲದ್ರೆ ಏನೋ ಸುಮ್ಮನೆ ದ್ವೈತ ಆದರೆ ಏನಂತೆ, ಅದ್ವೈತ ಆದರೆ ಏನಂತೆ, ನಮ್ಮ ಪಾಡಿ ನಾವು ಇದ್ರೆ ಆಯಿತು, ನಮ್ಮ ಪಾಡಿ ಇರೋದೇನು ಬಂತು ಈ ಮಧ್ಯೆ ಹೋದಲ್ಲ. ಪ್ರವೃತ್ತಿ ಲಿಂಕ್ ಮಾಡಬೇಕಾದ್ರೆ ಅದಕ್ಕೊಂದೇನು ಬೇಕಾಗ ನಿಶ್ಚಯ ಜ್ಞಾನ ಬೇಕೇ ಬೇಕು. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇಷ್ಟೆಲ್ಲ ಗ್ರಂಥಗಳ ಯಾತಕ್ಕೆ, ಟೀಕಾ ಯಾತಕ್ಕೆ, ಟಿಪ್ಪಣಿ ಯಾತಕ್ಕೆ, ಮತ್ತೆ ಮತ್ತೆ ಇನ್ನೂ ಕೆಲವು ಅದ್ರ ಬಗ್ಗೆ ಸಂಶಯಕ್ಕೆ ಆಕ್ಷೇಪ ಪರಿಹಾರ ಯಾತಕ್ಕೆ ಅಂದರೆ ಖಚಿತವಾದ ಜ್ಞಾನ ಬರಬೇಕು. ಖಚಿತವಾದ ಜ್ಞಾನ ಇಷ್ಟೆಲ್ಲ ಬೇಕು ಅಂತ ಅರ್ಥ. ಹರಿಸರ್ವ ಓದ್ತಾವ ಬಾಯಲ್ಲಿ ಗೊತ್ತಾಗಿದೆ, ಏನು ದೊಡ್ಡ ವಿಚಾರ ಅಲ್ಲ. ಮೋಕ್ಷಕ್ಕೆ ಏನು ಸಾಕು ನಮಗೆ? ಹರಿಸರ್ವ ಓದ್ತಾವ ಜ್ಞಾನ ವಾಯುಜಿ ಓದ್ತಾವ ಸಾಕು, ಬಂದುಬಿಟ್ಟಿದೆ ಕೇಳಿ ಈಗಾಗಲೇನೆ. ಆದರೆ ಅದು ಯಾತಕ್ಕೆ ಸಾಲದು? ನಿಶ್ಚಯ ನಿಶ್ಚಯ ಆಗಬೇಕದು. ಉಕ್ಕುವ ತುಪ್ಪಕ್ಕೆ ಕೈಯುಕ್ಕುವೇ ನಾನು. ಇದು ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರ ಓದೋದಕ್ಕೂ ಬರೀ ನಾವು ಸಾಮಾನ್ಯ ತಿಳ್ಕೊಂಡು ಎಷ್ಟು ವ್ಯತ್ಯಾಸ ಇದೆ. ಸಾಮಾನ್ಯ ತಿಳ್ಕೊಂಡ್ರೆ ಏನು ಮಾಡಿಬಿಡ್ಬೋದು? ಎರಡು ಭಾರಿ ಏಕಾಶಿ ಇತ್ಯಾದಿ ಅಂದಿದ್ದಾರೆ, ಏಕಾಶಿ ಇತ್ಯಾದಿ ಮಾಡ್ತಿರ್ತಾರೆ. ಏನೋ ಒಂದು ಯಾರೋ ಮಾಡಬಾರ್ದು ಅಂತ ತಕ್ಷಣ ಬಿಟ್ಬಿಡ್ತಾರೆ. ಅದಕ್ಕೆ ಅವ್ರು ಗಂಭೀರವಾಗಿ ಒಂದು ನಿಶ್ಚಯ ಮಾಡ್ಕೊಂಡು ಮಾಡಿದ್ದಲ್ಲ, ಅದು ಸುಮ್ಮನೆ ಕ್ಯಾಜುವಲಾಗಿ ಮಾಡ್ತಿದ್ದ, ಸಂಶಯ ಬಂದು ಬಿಟ್ಟಾಕ್ತಿದ್ದ. ಆದರೆ ಎಲ್ಲ ಪ್ರಮಾಣಗಳನ್ನು ತಿಳ್ಕೊಂಡು ಯೋಚನೆ ಮಾಡಿ ತಿಳ್ಕೊಂಡಾಗ ಏನಂತಾನೆ, ಯಾರು ಬಿಡೋ ಅಂದ್ರೂ ಬಿಡೋ ಒಂದು ಅಡ್ಡ ಅಂತ ಗೊತ್ತಾಗುತ್ತೆ, ಹೊರತು ತಾನು ಬಿಡ್ಲಕ್ಕೆ ಹೋಗೋದಿಲ್ಲ. ಇದೆಲ್ಲ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡೋದು. ಎಷ್ಟೋದೇ ನಮ್ಮಲ್ಲಿ ಇದ್ದಾರೆ ಶಾಸ್ತ್ರ ಓದ್ದವರು, ಈ ಕರಿಬೆಟ್ಟೆ ಹಾಕೊಂಡು ಹೋಗೋರಿದ್ದಾರೆ, ಗೊತ್ತಾಗ್ತಿಲ್ಲ, ಗರಿವಾಗಿ ಹೊರಟು ಬಿಡ್ತಾರೆ ಅಲ್ಲಿ ನಡೆಯುತ್ತೆ. ಯಾಕೆ ಅದು ಒಂದು ಅಕಸ್ಮಾತ್ ಆದರೆ ಅಲ್ಲೂ ಕೆಲಸ ಆಗಲಿ ಅಂತೆ. ಅಕಸ್ಮಾತ್ ಆದರೆ ಅದು ಯಾವ ಲೆಕ್ಕ ಇದು? ಬೆಳಿಗ್ಗೆ ಒಂದು ದೇವಸ್ಥಾನ, ಮಧ್ಯೆ ಇನ್ನೊಂದು ಸಾಯಂಕಾಲ ಒಂದು ದೇವಸ್ಥಾನ, ಅದಕ್ಕೆ ಯಾವ್ದಾರು ಹೆಲ್ಪ್ ಮಾಡಲಿ ನಮಗೆ? ಈ ರೀತಿ ಮಾಡಿದರೆ ಎಂದು ಶಾಸ್ತ್ರ ಇನ್ನು ಬೆಳಿಗ್ಗೆ ಒಂದು ಆಫೀಸು ಇನ್ನೊಂದು ಆಫೀಸ್ಗೆ ಹೋದರೆ ಸಂಬಳ ಕೊಡ್ತಾರೆ? ಯಾವಲ್ಲೂ ಸಂಬಳ ಕೊಡೋದಿಲ್ಲ ಬರೀ ಅಲ್ಲ, ಹತ್ತು ನಿಮಿಷ ಕೆಲಸಕ್ಕೆ ಹೋಗಿಬಿಟ್ರೆ ಯಾರು ಸಂಬಳ ಕೊಡೋದಿಲ್ಲ. ನಿಶ್ಚಿತ ಏನು ಮಾಡಬೇಕು ಅದಕ್ಕೆ? ಏನು ಮಾಡಿರ್ತಾರೆ ಒಂದು ಕೆಲಸ ಇರಲೇಬೇಕು. ಏನು ಮಾಡ್ತಾರೆ ಅದಕ್ಕೆ? ಬಾಂಡ್ ಎಕ್ಸಿಕ್ಯೂಟ್ ಮಾಡೋದು, ಹೆವಿ ಬಿದ್ದು ಕೊಟ್ಟಾಗ ಬಾಂಡ್ ಎಕ್ಸಿಕ್ಯೂಟ್ ಮಾಡು ಅಂತ ಹೇಳ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡು ಪಾರತ್ರಿಕಿ ಪ್ರವೃತ್ತಿಯ ಬಗ್ಗೆ ನಿಶ್ಯಂಕ ಪ್ರವೃತ್ತಿ ಇರಬೇಕೆ ಹೊರತು ಸಾಮಾನ್ಯ ಪ್ರವೃತ್ತಿ ಸಾಧ್ಯ ಇಲ್ಲ. ಯದ್ಯಪಿ ಲೋಕೆ ಸಂಶಯತೋಪಿ ಪ್ರವೃತ್ತಿರ್ಭವತಿ ತಥಾಪಿ ನ ಬಹುತರ ಶರೀರಾಯಾಸ ವಿತ್ತವ್ಯಯಾದಿ ಸಾಧ್ಯ ಪಾರತ್ರಿಕಿ ಪ್ರವೃತ್ತಿ ತಥಾ ಭವಿತುಮರ್ಹತಿ. ಆದ್ದರಿಂದ ಕಂಡ ಜನ ಹೋಗಿಬಿಟ್ಟು ತಮ್ಮ ಜೀವನ ಹಾನ್ ಮಾಡ್ಕೋತಾರಲ್ಲ, ಎಷ್ಟು ಯೋಚನೆ ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಯೋಚನೆ ಮಾಡ್ತಾರೆ ಕೊನೆಗೆ ಯಾವುದೋ ಸ್ಟೇಜಲ್ಲಿ ಗೊತ್ತಾದರೆ ಎಷ್ಟು ಹಾಳಾಗಿರ್ತಾರೆ ಪ್ರತಿ ಮನುಷ್ಯ. ಇವ್ರು ಗೊತ್ತಾಗದೆ ಹೋಗೋರು ಇರಬಹುದು, ಲೇಟಾಗಿ ಗೊತ್ತಾದರೂ ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕಾಗಿ ನಾವು ಇಡೀ ಕ್ಲಾಸ್ ಸ್ಕೂಲಿಗೆ ಸೇರಿಸ್ದೆ, ಆಮೇಲೆ ಮಾರ್ಚಲ್ಲಿ ಅನೌನ್ಸ್ ಮಾಡಿದರು ಅದೇನೋ ರೆಕಗ್ನಿಷನ್ ಇಲ್ಲ ಅಂತ ಹೇಳ್ಬಿಟ್ಟು. ಎಷ್ಟು ಕಷ್ಟ ಆಯ್ತು, ಒಂದು ವರ್ಷ ಪೂರ್ತಿ ವೇಸ್ಟ್ ಆಯ್ತು. ಹೋಗ್ತಾನೆ ಆ ಸಂಬಳ ಕೊಟ್ಟಿದ್ದು ಗೀತು ಹೋದ ಎಲ್ಲ ಹಾಳಾಗೋಯ್ತು. ಒಂದು ವರ್ಷ ವೇಸ್ಟ್ ಆದಷ್ಟು ಯೋಚನೆ ಮಾಡ್ತಾನಲ್ಲ, ಲೈಫೇ ವೇಸ್ಟ್ ಆಗಿಬಿಡುತ್ತೆ, ಮತ್ತೊಮ್ಮೆ ಲೈಫ್ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅದಕ್ಕಾಗಿ ನಿಶ್ಚಂಕ ಪ್ರವೃತ್ತಿಗೆ ನಿಶ್ಚಯ ಮಾಡಿಕೊಳ್ಳಲೇಬೇಕು. ಜ್ಞಾನಂ ಸ್ವರೂಪೇಣೈವ ಪ್ರವೃತ್ತಿ ಹೇತು ನತು ತಜ್ಞಾನಮ ಅಪೇಕ್ಷತೆ ಇತಿ ಚೇನ್ನ ತಥಾಪಿ ಸುಖಾದಿವತ್ ಸತ್ಯಾಂ ಸಾಮಗ್ರ್ಯಾಂ ವೇದ್ಯತ್ವ ಅಪರಿಹಾರ. ಜ್ಞಾನಂ ಸ್ವರೂಪೇಣೈವ ಪ್ರವೃತ್ತಿ ಹೇತು ನತು ತಜ್ಞಾನಮ ಅಪೇಕ್ಷತೆ ಇತಿ ಚೇನ್ನ. ಈಗ ಹೇಳಿದಿಲ್ಲ ಸ್ವಾಮಿ ಜ್ಞಾನ ಅಂತಷ್ಟು ಪ್ರವೃತ್ತಿ ಮಾಡಿಸೇ ಬಿಡುತ್ತಲ್ಲ ಅಂತ ಕೇಳಿದರೆ ಇಲ್ಲ. ತಥಾಪಿ ಸುಖಾದಿವತ್ ಸತ್ಯಾಂ ಸಾಮಗ್ರ್ಯಾಂ ವೇದ್ಯತ್ವ ಅಪರಿಹಾರ. ಸುಖಾದಿಕಂ ಅನುಭವಿಸಿತ ಗ್ರಾಹ್ಯಂ ನತು ತಥಾ ಜ್ಞಾನಂ. ಸುಖಾದಿಗಳೆಲ್ಲ ಏನು ಅನುಭವಕ್ಕೆ ಇಷ್ಟಪಡ್ತೇವೆ ಅದು ಬೇಕು. ಜ್ಞಾನ ಹಾಗಲ್ಲ, ಕೆಲಸ ತಾನಾಗಿ ಜ್ಞಾನ ಬಂದ್ಬಿಡುತ್ತೆ, ನೋಡಬಾರದು ಕೆಲಸ ನೋಡಿಬಿಡ್ತಾನೆ. ಸುಖ ದುಃಖಗಳು ಹಾಗಲ್ಲ, ಕಷ್ಟಪಟ್ಟೆ ಸುಖ ಸಂಪಾದನೆ ಮಾಡಬೇಕೇ ಹೊರತು ತಾನಾಗಿ ಸುಖ ಬರೋದಿಲ್ಲ. ಅನ್ಯಥಾ ಸುಷುಪ್ತಿಯಾದಿ ಅಭಾವ ಪ್ರಸಂಗಾದಿತಿ ಚೇನ್ನ ತಥಾಸತಿ ಅಪ್ರಾಮಾಣಿಕಸ್ಯ ಜ್ಞಾನಸ್ಯ ಅಸತ್ವ ಪ್ರಸಂಗ. ಜ್ಞಾನ ಅನ್ನೋದು ಸ್ವರೂಪತಃ ಪ್ರವೃತ್ತಿ ಮಾಡಿಬಿಡುತ್ತೆ, ಸುಖಕ್ಕೆ ಕಾರಣ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾತಕ್ಕೆ ಅಪ್ರಾಮಾಣಿಕ ಜ್ಞಾನಕ್ಕೂ ಕೂಡ ಏನು ಉಪಯೋಗಕ್ಕಾಗುತ್ತೆ? ಅಸತ್ವ ಪ್ರಸಂಗ. ಪ್ರಾಮಾಣಿಕ ಜ್ಞಾನ, ಅಪ್ರಾಮಾಣಿಕ ಜ್ಞಾನ. ಪ್ರಾಮಾಣಿಕ ಜ್ಞಾನ ಅಂದರೆ ಯಥಾರ್ಥ ಜ್ಞಾನ, ಅಪ್ರಾಮಾಣಿಕ ಅಂದರೆ ಅಯಥಾರ್ಥ ಜ್ಞಾನ. ಅದರಲ್ಲಿ ಪ್ರಾಮಾಣಿಕ ಜ್ಞಾನದಿಂದ ನಮಗೆ ಸರಿಯಾದ ಪ್ರವೃತ್ತಿ ಬಂದು ಸರಿಯಾದ ಸಾಧನೆ ಮಾಡಿ ಸರಿಯಾದ ಗುರಿ ಹೊಂದ್ತಾನೆ. ಅದೇ ರೀತಿಯಾಗಿ ತಪ್ಪು ಜ್ಞಾನ ಬಂದುಬಿಟ್ರೆ ತಪ್ಪು ಪ್ರವೃತ್ತಿ ಬಂದು ತಪ್ಪು ಸಾಧನೆ ಮಾಡಿ ತಪ್ಪು ಗುರಿಗೆ ಹೋಗ್ತಾನೆ. ಆದ್ದರಿಂದ ನಿಶ್ಚಯ ಮಾಡ್ಕೊಂಡು ಮಾಡಬೇಕೇ ಹೊರತು ಇಲ್ಲದವರೆ ಮಾಡೋಕ್ಕೆ ಬರೋದಿಲ್ಲ. ಎಲ್ಲಿ ಹೇಳ್ತಾರೆ ಅದು? ಯಾವ ಸುಖ, ಯಾವ ಸುಖ ಹೇಳಿದ್ರು ಗೊತ್ತಾ? ಅಲ್ಲಿ ಯಾವ ಸುಖ ಹೇಳಿದ್ರಲ್ಲಿ? ಸಾಮಾನ್ಯ ಸುಖಗಳನ್ನ ಹೊರತು ವಿಶೇಷ ಸುಖಗಳಲ್ಲ. ಸಾಮಾನ್ಯ ಸುಖಗಳು ವಿಶೇಷ ಸುಖ ಬೇರೆ. ವಿಶೇಷ ಸುಖಕ್ಕೆ ಏನು ಬೇಕು? ಯಾವಾಗಲೂ ವಿಶೇಷ ಪ್ರಯತ್ನನೇ ಬೇಕು. ಅದೇ ವಿಶೇಷ ದುಃಖ ಕೂಡ ಸುಮ್ಮನೆ ಬರೋದಿಲ್ಲ, ಮಾಡಬಾರದು, ಮಾಡೋ ಕೆಟ್ಟ ಪ್ಲಾನ್ ಮಾಡದೇ ಬರೋದು, ಸುಮ್ ಸುಮ್ಮನೆ ಜೈಲಿಗೆ ಹಾಕ್ಬಿಡೋದಿಲ್ಲ ಗೊತ್ತಾನೆ, ಸುಮ್ ಸುಮ್ಮನೆ ಇಡಬಹುದು, ಸುಮ್ ಸುಮ್ಮನೆ ಬಿಡ್ಬೋದು, ಸುಮ್ ಸುಮ್ಮನೆ ಜೈಲಿಗೆ ಹಾಕ್ಲಿಕ್ಕೆ ಬರೋದಿಲ್ಲ. ಹಾಕೋದ್ರೆ ಕಾರಣ ಕೊಡು ಅಂತ ಹೇಳ್ತಾರೆ, ಯಾರು ಜೈಲಿಗೆ ಹಾಕ್ಬಿಡಿ ನಾಕ್ತಿ ಹೋಗ್ತೀನಿ ಅಂತ ಕೇಳಿದ್ರೆ ಬಿಡೋದಿಲ್ಲ. ಅದಕ್ಕೆ ಕಾರಣ ಏನ್ ಮಾಡ್ತಾರೆ, ಹೊರಗೆಲ್ಲ ಕೆಲಸಗಳು ಸಿಗೋದು ಚಾನ್ಸ್ ಇರುತ್ತೆ, ಜೈಲಿಗಿದ್ರೆ ಒಪ್ಪತ್ತು ಊಟಾರ ಸಿಗುತ್ತೆ, ಏನ್ ಮಾಡ್ಬಿಡ್ತಾರೆ ಅವರು, ಬೇಕಾದ ಕಾಲ ಸಿಕ್ಕಾಕೊಂಡ್ಬಿಡ್ತಾರೆ ಮನೆಗೆ. ಯಾಕಂದ್ರೆ ಇಲ್ಲಿರೋ ವಾಸಿ ಒಂದು ಸ್ವಲ್ಪ ಸೆಕ್ಯೂರಿಟಿ ಇರುತ್ತೆ, ಕೆಲವರಂತೂ ಜೈಲಲ್ಲಿದ್ದರೆ ಪ್ರೊಟೆಕ್ಷನ್ ಸಿಗುತ್ತೆ, ಗುಂಡಾಗಳನ್ನು ಹೊಡೆಯಾಗಿರೋದಿಲ್ಲ, ಗೊತ್ತಾಯ್ತು, ಹೊರಗಿದ್ ಬಿಟ್ಟು ಎಕ್ಸ್ಪೋಸ್ ಆಗಿಬಿಟ್ಟು ಹೊಡೆದಾಕ್ಬಿಡ್ತಾರೆ, ಏನೋ ಕಾರಣಕ್ಕೆ ಹೋಗ್ಬೋದು. ಆದರೆ ಒಂದು ಪ್ರಯತ್ನ ಮಾಡ್ಬೇಕು, ಅದಕ್ಕೆ ಸಾಮಾನ್ಯ ರೀತಿ ಹೊಲಕ್ಕೆ ಬರೋದಿಲ್ಲ. ಅದೇ ರೀತಿನೇ ವಿಶೇಷ ಸುಖ ಬೇಕು ಅಂದ್ರೆ ಏನು ಮಾಡಬೇಕಾಗ, ಪ್ರಯತ್ನ ಮಾಡೋದು. ಮಠಕ್ಕೆ ಊಟಕ್ಕೆ ಹೋಗೋದು ಬೇರೆ, ಸೇವಾಕರ್ತರ ಹೋಗೋದು ಬೇರೆ, ಅಲ್ಲೇನಿರುತ್ತೆ ವಿಶೇಷ, ಇವ್ರಿಗೆ ವ್ಯವಸ್ಥೆ ಇರೋದಿಲ್ಲ, ಆ ಸೇವೆ ಬಂದು ಆಮೇಲೆ ಇಲ್ಲೋ ಬಂದ್ಬಿಡ್ತಾರೆ, ಅವ್ರಿಗೆ ಆಗಲ್ಲ, ಕಾಯ್ತಾರೆ, ಇದು ಮಾಡ್ತಾರೆ, ಆಮೇಲೆ ಏನಾದರೂ ವ್ಯವಸ್ಥೆ ಮಾಡ್ತಾರೆ, ಮತ್ತೆ ಕೇಳಿ ಯಾಕೆ ಬರಲ್ಲ ಅಂತ ಕೇಳ್ತಾರೆ, ಎಲ್ಲ ಮಾಡ್ತಾರೆ. ಅದಕ್ಕೆ ವಿಶೇಷ ಪ್ರವೇತಪಟ್ಟಾಗ ವಿಶೇಷ ಫಲ ಸಿಗುತ್ತೆ. ಅಲ್ಲಿ ಹೇಳ್ಬೇಕಾದ್ರೆ ಐಂದ್ರಿಯ ಸುಖ ಅಂತ ಹೇಳ್ತಾರೆ, ಯಥಾ ದುಃಖ ಮಯತ್ನತಃ, ಪ್ರಹ್ಲಾದರಾಜನ ಮಾತು, ಸುಖ ನಮಗೆ ಹೇಗೆ, ದುಃಖ ಹೇಗೆ, ಪ್ರಯತ್ನ ದುಃಖ ಬೇಕು ಅಂತ ಯಾರು ಪ್ರಯತ್ನ ಪಡ್ತಾರಾ, ಬರುತ್ತಾ ಇಲ್ವೋ, ಸುಖರ ಹೇಗೆ ಬರುತ್ತೆ ಅಂತ ಹೇಳ್ತಾರೆ. ಇದು ಕೇಳಿದ್ರೆ ಏನು ತಿಳ್ಕೊಂಡ್ಬಿಡ್ತಾರೆ, ಸುಮ್ಮನೆ ಬಿಡು ಆಗಿರಿ, ಯಾವುದು ಪ್ರಯತ್ನನೇ ಮಾಡಬೇಕಲ್ಲ ಅನ್ಕೊಂಡ್ಬಿಡ್ತಾರೆ. ಅದು ಹಾಗಲ್ಲ, ಸಾಮಾನ್ಯವಾದ ಇಂದ್ರಿಯ ಸುಖಕ್ಕೆ ಹೇಳಿದ್ದೆ ಹೊರತು ವಿಶೇಷ ಸುಖಕ್ಕೆ ಹೇಳಿದ್ದಲ್ಲ. ಸುಖಾಧಿಕ ನಮಲು ಕೂಡ ಯಾವುದೋ ಒಂದು ಕೋರ್ಸ್ ಓದಿರ್ತಾರೆ, ಆ ಕೆಲಸ ಸಿಕ್ಕಿರೋದಿಲ್ಲ, ಸ್ಟಾಪ್ ಯಾವ್ದು ಕೆಲಸ ಮಾಡ್ತಾನೆ, ಕೆಲಸ ಸಿಗ್ತಾರೆ, ಕೆಲಸ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಕೆಲಸದಲ್ಲಿ ಇದ್ರು ಕೂಡ ಏನಂತ ಕರೀತಾರೆ, ಅದನ್ನು ಕೆಲಸ ಅಲ್ಲ ಅಂತ ಕರಿತೇನೆ. ಅದಕ್ಕೆ ತನಗೆ ನಿರೀಕ್ಷೆ ಮಾಡಿದ ಕೆಲಸ ಅಲ್ಲ ಅದು. ಅದೇ ರೀತಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋ ಸುಖ ಬೇರೆ, ಸಾಮಾನ್ಯ ಸುಖ ಬೇರೆ. ಎಕ್ಸ್ಪೆಕ್ಟ್ ಮಾಡೋ ಸುಖನೇ ಬೇಕು ಅಂತಿದ್ರೆ ಏನು ಮಾಡ್ಬೇಕು, ನಾವಾಗ ಪ್ರಯತ್ನನೇ ಮಾಡಬೇಕು. ಅದೇ ರೀತಿ ಭಾರಿ ದುಃಖ ಬರಬಾರದು ಅಂತೇಳಿ ಏನು ಮಾಡಬೇಕಾಗ, ಕೆಟ್ಟ ಕೆಲಸ ಮಾಡಲೂ ಬಾರದು, ಗೊತ್ತಾಯ್ತು. ಇಲ್ಲದವ್ರು ದುಃಖನೂ ಬರುತ್ತೆ, ಸುಖನೂ ಬರುತ್ತೆ, ನರಕನೂ ಆಗುತ್ತೆ, ಸ್ವರ್ಗನೂ ಆಗುತ್ತೆ ಅಂತ ಹೇಳೋದಾದರೆ ನರಕ ಆಗುತ್ತೆ ಅಂತ ಹೆರಿಸೋ ಪ್ರಸಂಗನೇ ಬರೋದಿಲ್ಲ. ಆ ರೀತಿ ಸುಖಾಧಿಕಂ ಅಬುಭುತ್ಸಿತ ಗ್ರಾಹ್ಯಂ ನದು ತಥಾ ಜ್ಞಾನಂ ಅನ್ಯಥಾ ಸುಷುಪ್ತಾದ್ಯ ಅಭಾವ ಪ್ರಸಂಗಾದಿತ್ಯನ್ನ ತಥಾ ಸತಿ ಅಪ್ರಾಮಾಣಿಕಸ್ಯ ಜ್ಞಾನಸ್ಯ ಅಸತ್ವ ಪ್ರಸಂಗ ಸಾಕ್ಷ್ಯವೇದ್ಯತ್ವ ಪಕ್ಷೇ ಸುಷುಪ್ತಾದಿ ಅಭಾವ ಪ್ರಸಂಗಾಭಾವ ಕಿಂಚ ಪರಲೋಕಾರ್ಥ ಪ್ರವೃತ್ತಿ ಮತೋ ಬುಭುತ್ಸಾಪಿ ಅವರ್ಜನೀಯೈವ ಪರಲೋಕಕ್ಕೋಸ್ಕರ ಪ್ರವೃತ್ತಿ ಮಾಡತಕ್ಕಂಥವನಿಗೆ ಬುಭುತ್ಸ ಅಂದರೆ ತಿಳ್ಕೊಳ್ಳಬೇಕು ಅನ್ನೋ ಅಪೇಕ್ಷೆ ಇದ್ದೇ ಇರುತ್ತೆ, ಇಲ್ಲದವರು ಸಾಧ್ಯ ಇಲ್ಲ. ತುಂಬ ದೊಡ್ಡದಾಗಿ ಪ್ಲಾನ್ ಮಾಡೋನಿಗೆ ಮುಂದಿನ ಜೀವನದ ಬಗ್ಗೆ ಆಸೆ ಆಕಾಂಕ್ಷೆ ಇದ್ದರೆ ಮಾತ್ರ ಪ್ಲಾನ್ ಮಾಡ್ತಾನೆ, ಇಲ್ಲದವರು ದೊಡ್ಡ ಕೆಲಸನೂ ಪ್ರಯತ್ನ ಪಡೆದ್ರೆ ಏನು ಮಾಡೋಕ್ಕೆ ಹೋಗೋದಿಲ್ಲ. ನನಗೆ ಕಮಿಟ್ಮೆಂಟ್ ಇಲ್ಲ, ನಾನು ಯಾಕೆ ಮನೆ ಮಾಡಲಿ, ನಾನು ಯಾಕೆ ಇದು ಮಾಡಲಿ, ಇವರು ಎಷ್ಟು ದಿವಸ ಇರ್ತೇನೋ ಗೊತ್ತಿಲ್ಲ, ಆ ಥರ ಯೋಚನೆ ಮಾಡ್ತಾನೆ. ಅನ್ಯಥಾ ಕಥಂ ತತ್ ಪ್ರಾಮಾಣ್ಯ ನಿಶ್ಚಯ ಆಯತ್ತ ಜಾತೀಯತ್ವಾಧಿಕಂ ಅನ್ವಿಷ್ಯತೆ ಐತಿ. ಆದ್ದರಿಂದನೇ ಪರಲೋಕ ಪ್ರವೃತ್ತಿ ಮಾಡ್ತಕ್ಕಂಥವನು ಅದಕ್ಕೋಸ್ಕರ ಏನು ಮಾಡ್ತಾನೆ, ಭಾಳ ಯೋಚನೆ ಮಾಡಿ 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 ಪ್ರಾಮಾಣ್ಯ ನಿಶ್ಚಯಕ್ಕೆ ಪ್ರಯತ್ನ ಪಡ್ತಾನೆ. ಯದ್ದೇವಂ ಜ್ಞಾನಗ್ರಾಹಕ ಮಾತ್ರೇಣೈವ ಪ್ರಾಮಾಣ್ಯ ಗ್ರಹಣಮಿತಿ ಪ್ರಾಮಾಣ್ಯಸ್ಯ ಸ್ವತಸ್ತ್ವಂ ಸ್ಯಾತ್ ತದಾ ಜ್ಞಾನಗ್ರಾಹಕಸ್ಯ ಸಾಕ್ಷಿಣಃ ಪ್ರಾಮಾಣ್ಯಗ್ರಹಣಂ ಸ್ವಭಾವ ಇತ್ಯುಕ್ತಂ ಭವತಿ ಪರಾನಪೇಕ್ಷಸ್ಯ ಸ್ವಭಾವತ್ವ. ಇದು ಇಂಪಾರ್ಟೆಂಟ್. ಸೊ ಜ್ಞಾನಕ್ಕೆ ಸಾಕ್ಷಿಗೆ ಜ್ಞಾನವನ್ನು ತಿಳಿಯೋ ಶಕ್ತಿ ಹೇಗಿದೆಯೋ ಪ್ರಾಮಾಣ್ಯ ಗ್ರಹಣ ಮಾಡೋ ಶಕ್ತಿನೂ ಹಾಗೇ ಇದೆ ಅಂತಾಯ್ತು. ಸೊ ಅದೇ ಪ್ರಾಮಾಣ್ಯ ಸ್ವತಸ್ತ್ವ ಅಂದರೆ ಅದೇ. ಹಾಗಿದ್ರೆ ಸ್ವಭಾವ ಅಂತಾಯ್ತು. ಸಾಕ್ಷಿಗೆ ಒಂದು ವಸ್ತುವನ್ನು ತಿಳಿಯೋದು ಮತ್ತು ಆ ತಿಳಿದ ಮೇಲೆ ಜ್ಞಾನ ಬಂದ ಮೇಲೆ ಜ್ಞಾನವನ್ನು ಪ್ರಮಾಣ ಅಂತ ಗುರುತಿಸೋದು, ಎರಡು ಸಾಕ್ಷಿದೇನದು ಶಕ್ತಿ. ಅದು ಕಾಲಿಗೆ ಹೇಗೆ ನಡೆಯೋ ಶಕ್ತಿ ಇದೆಯೋ, ಕಣ್ಣಿಗೆ ನೋಡೋ ಶಕ್ತಿ ಇದೆಯೋ, ಸಾಕ್ಷಿಗೆ ಪ್ರಾಮಾಣ್ಯವನ್ನು ಗ್ರಹಣ ಮಾಡೋ ಶಕ್ತಿ ಮತ್ತು ನಿಶ್ಚಯ ಮಾಡೋ ಶಕ್ತಿನೂ ಅದಕ್ಕಿದೆ. ತಥಾಚ ಬೌದ್ಧಾದಿ ವಾಕ್ಯಜನಿತ ಜ್ಞಾನಸ್ಯಾಪಿ ಸಾಕ್ಷಿ ಪ್ರಾಮಾಣ್ಯಂ ಸಾಕ್ಷಿ ಪ್ರಾಮಾಣ್ಯಂ ಗೃಹೀಯ ಸ್ವಭಾವಸ್ಯ ಅನಪಾಯ ಸಚ ಅವ್ಯಭಿಚಾರಿ ಅಂಗೀಕರಣೀಯಂ ಅನ್ಯಥಾ ಪರೀಕ್ಷಾ ಅನವಸ್ಥಾಯಃ ದುಷ್ಪರಿಹಾರತ್ವಾಪತ್ತೇ ತದಶ್ಚ ತದಪಿ ಪ್ರಮಾಣವಾಪದ್ದೇತ ಇತ್ಯತಃ ದುಷ್ಟೇತಿ. ಹಾಗೊಂದು ಪ್ರಶ್ನೆ ಹಾಕ್ಕೊಂಡ ತಪ್ತ ನಾವು ಮ್ಯಾತ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಪ್ರಶ್ನೆ ಕೇಳ್ತಾರೆ. ಸಾಕ್ಷಿಗೆ ಜ್ಞಾನ ತಿಳಿಯೋ ಶಕ್ತಿ ಇದೆ, ಪ್ರಾಮಾಣ್ಯ ನಿಶ್ಚಯ ಮಾಡೋ ಶಕ್ತಿ ಇದೆ, ಪ್ರಾಮಾಣ್ಯ ಗ್ರಹಣ ಮಾಡೋ ಶಕ್ತಿ ಇದೆ ಅಂತ ಹೇಳಿದಾಗ ಅವನೇನು ತಿಳ್ಕೊಂಡ, ಯಾವ ಜ್ಞಾನ ಬಂದರೂ ಯಥಾರ್ಥ ಅಂತ ಜ್ಞಾನ ಸಾಕ್ಷಿ ತಿಳ್ಕೊತೆ ಅಂತ ತಿಳ್ಕೊಂಬಿಟ್ಟ. ಯಾವ ಜ್ಞಾನ ಬಂದರೂ ಕೂಡ ಜ್ಞಾನನೂ ಬಂತು, ಅದು ಪ್ರಮಾಣ ಅಂತಲೂ ತಿಳ್ಕೊಂಬಿಡುತ್ತೆ ಅಂತ ಅರ್ಥ ಮಾಡ್ಕೊಂಡು ನಾನು ಹಾಗೆ ಹೇಳಲಿಲ್ಲ. ನಾನು ಹೇಳಿದ್ದೇನು, ಸರಿಯಾದ ಜ್ಞಾನ ಬಂದಾಗ ಜ್ಞಾನದ ಜೊತೆಗೆ ಅದರ ಪ್ರಾಮಾಣ್ಯವನ್ನು ಸಾಕ್ಷಿ ಗ್ರಹಣ ಮಾಡುತ್ತೆ ಅಂತ ನಾವು ಹೇಳಿದ್ದು. ಅವನೇನು ತಿಳ್ಕೊಂಡ, ಜ್ಞಾನ ಬಂದಷ್ಟು ಪ್ರಮಾಣ ಅಂತಲೇ ತಿಳ್ಕೊಂಬಿಡೋದು ಸಾಕ್ಷಿ ಅಂತ ತಿಳ್ಕೊಂಡ. ಹಾಗೆ ತಿಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ, ಅದನ್ನು ಕ್ಲಿಯರ್ ಮಾಡ್ತಾರೆ. ಇಲ್ಲವರು ಏನಾಗ್ತಿತ್ತಾಗ ಯಾವ ಜ್ಞಾನ ಬಂದರೂ ಸಾಕ್ಷಿ ವ್ಯಾಲಿಡ್ ವ್ಯಾಲಿಡ್ ಅಂದ್ಬಿಟ್ರೆ ಹಾಗಿದ್ರೆ ಜ್ಞಾನ ಎಜ್ಕೊಟ್ಟು ವ್ಯಾಲಿಡಿಟಿ ಆಗಿಬಿಡೋದಾಗ ಜ್ಞಾನಕ್ಕೂ ಪ್ರಾಮಾಣ್ಯಕ್ಕೂ ವ್ಯತ್ಯಾಸನೇ ಇರ್ತಿರಲಿಲ್ಲ. ಹಾಗಲ್ಲ ಅಂತ ತೋರ್ಸಕ್ಕೆ ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ. ಈ ಬೌದ್ಧಾದಿ ವಾಕ್ಯಜನಿತ ಜ್ಞಾನಸ್ಯಾಪಿ ಬೌದ್ಧ ಮತ ಮೊದಲಾದ ಮತಗಳನ್ನು ಓದಿದಾಗ ಒಂದು ಜ್ಞಾನ ಬರುತ್ತೆ. ನೀವು ಹೇಳಿದ್ದೇನು, ಸಾಕ್ಷಿ ಜ್ಞಾನ ಗ್ರಹಣ ಮಾಡುತ್ತೆ, ಪ್ರಾಮಾಣ್ಯ ಗ್ರಹಣ ಮಾಡುತ್ತೆ ಸ್ವತಃ ಪ್ರಮಾಣ ಅಂತ ಹೇಳಿದ್ರಿ. ಹಾಗಿದ್ರೆ ಬೌದ್ಧಾದಿ ವಾಕ್ಯಜನಿತವಾದ ಜ್ಞಾನಕ್ಕೂ ಕೂಡ ಪ್ರಾಮಾಣ್ಯವನ್ನೇ ಗ್ರಹಣ ಮಾಡುತ್ತೆ ಅಂತ ಕೇಳಿದರೆ ಮಾಡೋದಿಲ್ಲ ಅಂತ ಹೇಳಿದ. ಸಚ ಅವ್ಯಭಿಚಾರಿ ತ್ಯಂಗೀಕರ ಅನ್ಯಥಾ ಪರೀಕ್ಷಾ ಅನವಸ್ಥಾಯಾ ದುಷ್ಪರಿಹಾರತ್ವಾಪತ್ತೇ ತತಶ್ಚ ತದಪಿ ಪ್ರಮಾಣಮೇವ ಪ್ರಮಾಣವಾಪತ್ತೇತ ಇತ್ಯತಃ ದುಷ್ಟೇತಿ. ಜ್ಞಾನಗ್ರಾಹಕ ದುಷ್ಟಬುದ್ಧಿ ನಾಮೇವ ಅಪ್ರಾಮಾಣ್ಯ ಶಂಕಾ ಇತಿ ಪರತೋ ಅಪ್ರಾಮಾಣ್ಯಂ. ಅದಕ್ಕೆ ಹೇಳಿದರು ಯಾವಾಗಲೂ ಕೂಡ ಅಪ್ರಾಮಾಣ್ಯ ನಿಶ್ಚಯ ಬೇರೆ, ಪ್ರಾಮಾಣ್ಯ ನಿಶ್ಚಯ ಬೇರೆ. ಪ್ರಾಮಾಣ್ಯ ನಿಶ್ಚಯ ಸ್ವತಃ, ಅಪ್ರಾಮಾಣ್ಯ ತಿಳ್ಕೋಬೇಕಾದ್ರೆ ಮಾತ್ರ ಸಾಕ್ಷಿಗೆ ಏನು ಬೇಕು, ಅದಕ್ಕೆ ಇನ್ನೊಂದು ಹೆಲ್ಪ್ ಬೇಕು. ಅದಕ್ಕೆ ಸಾಕ್ಷಿ ಹೆಲ್ಪ್ ಇಲ್ಲದೇನೆ ಅಪ್ರಾಮಾಣ್ಯ ನಿಶ್ಚಯ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಪ್ರಾಮಾಣ್ಯವನ್ನು ಮಾತ್ರ ಸಹಜವಾಗಿ ಮಾಡಿಬಿಡುತ್ತೆ. ಆನೆ ಹೋಗೋದು ಸಹಜ, ಅದು ನಿಲ್ಬೇಕಾದ್ರೆ ಮಾತ್ರ ಅಡ್ಡಿ ಬೇಕು. ಅದಕ್ಕೆ ನಿಲ್ಬೇಕಾದ್ರೆ ಅಡ್ಡಿ ಬೇಕು, ಮತ್ತು ಜೊತೆಗೆ ನೀರು ಹರಿಯೋದು ಸ್ವಾಭಾವಿಕ. ನಿಲ್ಲಿಸ್ಬೇಕಾದ್ರೆ ಅಡ್ಡಿ ಬೇಕು, ಅದಕ್ಕೆ ಅಡ್ಡಿ ತೆಗೆದ ತಕ್ಷಣ ಹೋಗಿಬಿಡುತ್ತೆ ಅಂತ ಹೇಳಿದ್ರಲ್ಲ ಅದೇ ರೀತಿಯೇ. ಸರಿಯಾದ್ದಾದಾಗ ಜ್ಞಾನವೂ ಗ್ರಹಣ ಮಾಡುತ್ತೆ, ಪ್ರಾಮಾಣ್ಯ ಗ್ರಹಣ ಮಾಡುತ್ತೆ. ತಪ್ಪು ಜ್ಞಾನ ಬಂದಾಗ ಏನು ಮಾಡುತ್ತೆ, ಅದು ಜ್ಞಾನ ಗ್ರಹಣ ಮಾಡುತ್ತೆ, ವ್ಯಾಲಿಡಿಟಿ ಗ್ರಹಣ ಮಾಡೋದಿಲ್ಲ. ಏನು ಮಾಡುತ್ತೆ, ಅದು ಪೆಂಡಿಂಗ್ ಇಟ್ಬಿಡುತ್ತೆ. ಹಾಗೆ ಅದನ್ನು ಹೇಳ್ತಾರೆ ಜ್ಞಾನಗ್ರಾಹಕ ಸಾಕ್ಷಿ ಪ್ರಮಾಣತ ಏವ ಗೃಹಾತೀತ ಉತ್ಸರ್ಗ ಏವ. ಬರತಕ್ಕಂತಹ ಜ್ಞಾನವನ್ನು ಜ್ಞಾನಗ್ರಾಹಕವಾದ ಸಾಕ್ಷಿ ಪ್ರಮಾಣ ಅಂತಲೇ ಗ್ರಹಣ ಮಾಡುತ್ತೆ ಎಂಬುದು ಅದರ ಶಕ್ತಿ. ವಿಸಂವಾದ ರಕ್ಷಣ ಪರತೋ ಅಪವಾದ ಅಪವಾದಾತ್ ಅಪ್ರಾಮಾಣ್ಯಂಚ ಗೃಹಾತಿ. ಆದರೆ ಸಾಕ್ಷಿಗೆ ಇನ್ನೊಂದು ಶಕ್ತಿಯೂ ಇದೆ, ಇದು ಅಪ್ರಮಾಣ ಅಂತಲೂ ಗ್ರಹಣ ಮಾಡುತ್ತೆ. ಇದು ಪ್ರಮಾಣ ಅಂತಲೂ ಹೇಳುತ್ತೆ ಸರಿಯಾದ ಜ್ಞಾನ ಬಂದಾಗ, ತಪ್ಪಾದ ಜ್ಞಾನ ಬಂದಾಗ ಅಪ್ರಮಾಣ ಅಂತಲೂ ಹೇಳುತ್ತೆ. ಆದರೆ ಒಂದು ಡಿಫರೆನ್ಸ್ ಇದೆ, ಪ್ರಮಾಣ ಅಂತ ಹೇಳಬೇಕಾದ್ರೆ ಸಹಜವಾಗಿ ಹೇಳಿಬಿಡುತ್ತೆ, ಅಪ್ರಮಾಣ ಅಂತ ಹೇಳಬೇಕಾದ್ರೆ ಅದಕ್ಕೊಂದು ಕಾರಣ ಕೊಟ್ಟು ಹೇಳುತ್ತೆ, ಇದಕ್ಕೋಸ್ಕರ ಅಪ್ರಮಾಣ ಅಂತ ಹೇಳುತ್ತೆ ಅಂತ ತೋರಿಸ್ತಾರೆ. ಅದು ಹೆಲ್ಪ್ ಬೇಕು, ಅದಕ್ಕೆ ಏನಾದ್ರು ಒಂದು ಹೆಲ್ಪ್. ಗೃಹಾತಿ ಸಹಕಾರಿಣ ಸಹಜ ಶಕ್ತಿಂ ಪ್ರತಿಪಥ್ಯ ವಿಪರೀತ ಶಕ್ತಿಂ ಜನಯಂತಿ ಇತಿ ಹಿ ಪ್ರಸಿದ್ಧ. ದಾವದಹನ ದಗ್ಧಾನಾಂ ವೇತ್ರ ಬೀಜಾನಾಂ ವೇತ್ರಾಂಕುರಂ ಅಜನಯಿತ್ವ ಕದರಿಕಾಂಡ ಜನಕತ್ವಶ್ಯ ದರ್ಶನಾ. ಆದ್ರೆ ಪ್ರಶ್ನೆ ಮಾಡಿಕೊಂಡು, ಅಲ್ರಿ ಪ್ರಾಮಾಣ್ಯ ಗ್ರಹಣ ಮಾಡೋ ಶಕ್ತಿ ಇರೋ ಸಾಕ್ಷಿಗೆ ಅಪ್ರಾಮಾಣ್ಯ ಗ್ರಹಣ ಮಾಡೋ ಶಕ್ತಿ ಇಲ್ಲಿಂದ ಬಂತು ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ ಸಾಕ್ಷಿಗೆ ಸಹಜವಾಗಿ ಪ್ರಾಮಾಣ್ಯ ಗ್ರಹಣ ಮಾಡೋ ಶಕ್ತಿ ಇದೆ, ಅದಕ್ಕೆ ಕೆಲವು ಸಹಕಾರಿ ಕಾರಣ ಸಿಕ್ಕಾಗ ಅಪ್ರಾಮಾಣ್ಯನೂ ಗ್ರಹಣ ಮಾಡುತ್ತೆ ಅಂತ ಹೇಳಿ. ಅದು ಹೇಗೆ ಬಂತು ಅಂತ ಕೇಳಿದ್ರೆ ದೃಷ್ಟಾಂತ ಕೊಡ್ತಾರೆ. ಸಹಕಾರಿಣ ಸಹಜ ಶಕ್ತಿಂ ಪ್ರತಿಬದ್ಧ. ಸಹಕಾರಿ ಕಾರಣ ಬಂದಾಗ ಸಹಜ ಶಕ್ತಿಂ ಪ್ರತಿಬದ್ಧ, ಸಹಜ ಶಕ್ತಿಯನ್ನು ತಡೆ ಹಿಡಿದು ಬಿಟ್ಟು ವಿಪರೀತ ಶಕ್ತಿಂ ಜನಯಂತಿ ವಿಚಿತ್ರವಾದ ಮತ್ತೊಂದು ಶಕ್ತಿ ಹುಟ್ಟು ಬರುತ್ತೆ ಅದಕ್ಕೆ. ಒಂಬತ್ತು ಪ್ರಸಿದ್ಧವಾದ ವಿಚಾರ ಎಲ್ಲಿ ಅಂದರೆ ದಾವ ದಹರ ದಗ್ಧಾನಾಂ ವೇತ್ರ ಬೀಜಾನಾಂ ವೇತ್ರಾಂಕುರಂ ಅಜನಯತ್ವ ಕದರಿಕಾಂಡ ಜನಕತ್ವಶ್ಯ ದರ್ಶನ. ದಾವ ದಹರ ದಗ್ಧಾನಾಂ ವೇತ್ರ ಬೀಜಾನಾಂ. ವೇತ್ರ ಬೀಜ ಅಂದ್ರೆ ಏನು? ಬಿದಿರಿನ ಬೀಜಗಳು. ಅವೇನಾಗಿದೆ, ಬಿದಿರಿನ ಮೆಳೆ ಇದೆ, ಅದರ ಬೀಜಗಳು ಇವೆ. ದಾವ ದಹನ ದಗ್ಧ ಕಾಡ್ಗಿಚ್ಚು ಬಂತು, ಸುಟ್ಟು ಹೋಗ್ಬಿಟ್ಟು. ಅವಾಗ ಏನಾಯ್ತಂತೆ, ಮತ್ತೆ ಬೆಳೆಯುತ್ತೆ, ಮತ್ತೆ ಅಲ್ಲಿ ಏನು ಬೆಳೆಯೋದಿಲ್ವಂತೆ, ಬಿದಿರು ಬೆಳೆಯೋದಿಲ್ಲ, ಬಾಳೆಗಿಡ ಬೆಳೆಯುತ್ತಂತೆ. ವೇತ್ರಾಂಕುರ ಮಜನಯತ್ವ ಕದಲಿಕಾಂಡ ಜನಕತ್ವ ಶದರ್ಶನ. ಅದರಲ್ಲಿ ಕದಲಿಕಾಂಡ ಬೆಳೆಯುತ್ತೆ ಹೊರತು ಬೀಜ ಬೆಳೆಯೋಕೆ. ಅದರಿಂದ ಸುಟ್ಟಿದ್ರಿಂದ ಏನಾಯ್ತು, ಅದಕ್ಕೆ ಶಕ್ತಿ ಚೇಂಜ್ ಆಗೋಯ್ತು, ಶಕ್ತಿ ಚೇಂಜ್ ಆಗೋಯ್ತು. ಅದಕ್ಕೆ ಸಹಕಾರಿ ಕಾರಣದ ಪ್ರಭಾವ ಇದೆ. ಬರೀ ವೇತ್ರ ಬೀಜ ಇದ್ರೆ ಅದು ಬಿದಿರನ್ನೇ ಬಿಡಿಸುತ್ತೆ. ಆ ದಾವ ದಹನ ತಗ್ಧವಾದಾಗ ಏನು ಮಾಡುತ್ತೆ, ಅದು ಶಕ್ತಿ ಬೇರೆ ಆಗಿಬಿಡುತ್ತೆ. ಅದೇ ರೀತಿಯೇ ಸಾಕ್ಷಿಗೆ ಪ್ರಾಮಾಣ್ಯ ಗ್ರಹಣ ಮಾಡೋ ಶಕ್ತಿ ಸಹಜವಾಗಿದೆ, ಆದರೆ ಅದು ಕನ್ಸಿಸ್ಟೆನ್ಸಿ ಏನಾದ್ರು ಸಿಕ್ಕರೆ ಬೇರೆ ಪ್ರಮಾಣದ್ದು, ಅಪ್ರಾಮಾಣ್ಯನೂ ಗ್ರಹಣ ಮಾಡುತ್ತೆ. ಇದು ಯಾವುದ್ರ ಪ್ರಭಾವ ಇದು, ಯಾವುದ್ರ ಪ್ರಭಾವ? ಬರೀ ಕಣ್ಣಿಗೆ ಬ್ಯಾಕ್ಟೀರಿಯಾ ಕಾಣೋದಿಲ್ಲ, ಆ ಶಕ್ತಿ ಇಲ್ಲ. ಅದಕ್ಕೆ ಮೈಕ್ರೋಸ್ಕೋಪ್ ಕಂಡ ಕಾಣುತ್ತೆ. ಮೈಕ್ರೋಸ್ಕೋಪ್ ಶಕ್ತಿ ಯಾವ ಶಕ್ತಿ ಬಂತು ಅದಕ್ಕೆ? ಈಗ ಅತಿ ಸೂಕ್ಷ್ಮ ಪದಾರ್ಥ ನೋಡೋ ಶಕ್ತಿ ಬಂತು. ಇದು ಯಾವುದಕ್ಕೆ, ಯಾವುದ್ರ ಸಹಾಯ ಇದಕ್ಕೆ? ಮೈಕ್ರೋಸ್ಕೋಪ್ ಸಹಾಯ. ದೂರದ ಸಾಕ್ಷಿ ಕಾಣೋದಿಲ್ಲ, ಕಣ್ಣಿಗೆ ಕಾಣೋದಿಲ್ಲ, ಆದರೆ ಮೈಕ್ರೋಸ್ಕೋಪ್ ಟೆಲಿಸ್ಕೋಪ್ ದೂರದ ಕಾಣುತ್ತೆ. ಟೆಲಿಸ್ಕೋಪ್ ಶಕ್ತಿ ಅದು, ಯಾಕೆ ಇರೋ ಶಕ್ತಿಗಿಂತ ಹೊಸ ಶಕ್ತಿ ಬಂತು ಅದಕ್ಕೆ. ಅದೇ ರೀತಿಯೇ ಪ್ರಾಮಾಣ್ಯ ಗ್ರಹಣ ಮಾಡತಕ್ಕಂಥ ಸಾಕ್ಷಿಗೆ ಅಪ್ರಾಮಾಣ್ಯ ಗ್ರಹಣ ಮಾಡೋ ಶಕ್ತಿ ಬರುತ್ತೆ ಯಾವಾಗ ಅಂತ ಕೇಳಿದರೆ, ಅಪ್ರಾಮಾಣ್ಯನೋ ಸಾಕ್ಷಿ ಸ್ವತಃ ಗ್ರಹಣ ಮಾಡುತ್ತೆ ಅಂತಾಗಿದ್ದರೆ ಏನಾಗ್ಬೋದಾಗಿತ್ತು ಯೋಚನೆ ಮಾಡಿ. ಇನ್ನೊಂದು ರೀತಿ, ಒಂದು ಪ್ರಶ್ನೆ ಏನು ಬಂತು, ಎಲ್ಲವನ್ನು ಜ್ಞಾನವನ್ನು ಗ್ರಹಣ ಮಾಡಬೇಕಾದ್ರೆ ಸರಿ ಅಂತಲೇ ಗ್ರಹಣ ಮಾಡುತ್ತೆ ಅಂತಾಗೋದಾದರೆ ತಪ್ಪನ್ನು ಸರಿ ಅಂತ ಗ್ರಹಣ ಮಾಡಿಬಿಡೋದಾಗಿತ್ತು. ಹೊತ್ತಾನೆ ಎನಿ ನಾಲೆಡ್ಜ್ ಈಸ್ ವ್ಯಾಲಿಡ್ ಅಂದ್ಬಿಡ್ತಾ ಇತ್ತು, ಹಾಗನ್ನಲಿಲ್ಲ ಅದು. ಹಾಗೆ ಇನ್ನೊಂದು ಪ್ರಶ್ನೆ ಬಂತು, ಹಾಗಿದ್ರೆ ಸಾಕ್ಷಿ ಪ್ರಮಾಣವನ್ನು ಪ್ರಮಾಣ ಅಂತಲೂ ಗುರುತಿಸ್ತಿಲ್ಲ, ಅಪ್ರಮಾಣ ಅಪ್ರಮಾಣ ಅಂತ ಗುರುತಿಸ್ಲಿ ಅಂತ ಆಗಿಬಿಟ್ಟಿದ್ರೆ ಏನಾಗ್ತಿತ್ತು ಗೊತ್ತಾಗ, ಸುಳ್ಳು ಯಾರು ಹೇಳೋಕ್ಕಾಗ್ತಾನೇ ಇದ್ದಿಲ್ಲ. ಹಾಗೆ ಸಾಕ್ಷಿ ಏನು ಮಾಡ್ತೀಯ, ಸರಿ ಸ್ವಲ್ಪ ತಕ್ಷಣ ಹೇಳ್ಬಿಡ್ತಾ ಇತ್ತು. ಆದರೆ ಸಾಕ್ಷಿಗೆ ಶರೀರ ಎಸ್ ಅಂತ ಹೇಳಕ್ಕೆ ಬರೋ ಹಾಗೆ ಸುಳ್ಳು ತಕ್ಷಣ ಎಸ್ ಅಂತ ಹೇಳಕ್ಕೆ ಬರೋದಿಲ್ಲ ಅವರಿಗೆ. ಅದೇನು ಬೇಕು, ಅದಕ್ಕೆ ಹೆಲ್ಪ್ ಬೇಕು. ಇವತ್ತು ಜಗತ್ತು ಮಿಥ್ಯಾ ಅಂತ ಯಾರೋ ಹೇಳಿಬಿಟ್ರು, ತಕ್ಷಣ ಸಾಕ್ಷಿ ತಟಸ್ಥವಾಯಿತು, ಕಾರಣ ಬೇರೆ ಕೊಟ್ಟರು, ದೃಶ್ಯತ್ವ ಅಂತ ಕೊಟ್ಬಿಟ್ರು. ಆದ್ರೆ ಯೋಚಿಸಿ ಸಾಕ್ಷಿ ಏನು ಮಾಡ್ತು, ಅದರ ಜ್ಞಾನ ಗ್ರಹಣ ಮಾಡಿತು. ಇವನು ಏನೇಳ್ತಾನೆ, ವಿಶ್ವ ಮಿಥ್ಯಾ ದೃಶ್ಯತ್ವ ಅಂತ ಹೇಳ್ತಾನೆ, ಅದನ್ನು ಅರ್ಥ ಮಾಡಿಕೊಡ್ತು. ಅದು ಕರೆಕ್ಟಾ ಅಂತ ಹೇಳಿದ್ರೆ ಅದು ಅರ್ಥ ಮಾಡಿಕೊಡೋದಿಲ್ಲ. ಯಾಕೆ ತಪ್ಪು ಜ್ಞಾನ ಏನು ಮಾಡೋದಿಲ್ಲ, ಅದು ಸರಿ ಅಂತ ಏನು ಮಾಡೋದು ಅಕ್ಸೆಪ್ಟ್ ಮಾಡೋದಿಲ್ಲ. ಬಟ್ ತಪ್ಪು ಅಂತ ಹೇಳೋ ಶಕ್ತಿ ಅದಕ್ಕಿಲ್ಲ, ಪೆಂಡಿಂಗ್ ಇಟ್ಬಿಡುತ್ತೆ ಹಾಗೆ. ಬಟ್ ಶಕ್ತಿ ಯಾವಾಗ ಬರುತ್ತೆ ಅದಕ್ಕೆ, ಆಚಾರ ಮಿಥ್ಯಾತ್ವ ಅನ್ಕೊಂಡ್ರೆ ಓದ್ದ ಅವಾಗ ಬಂದು ಓ ಇದು ತಪ್ಪು ಅಂತೇಳಿ. ಈ ತಪ್ಪು ಅಂತ ಹೇಳೋ ಶಕ್ತಿ ಬಂದಿದ್ದೆ ಅದಕ್ಕೋಸ್ಕರ ತಪ್ಪು ಅಂತ ಹೇಳೋ ಕಾರಣಗಳು ಸಿಕ್ಕಾಗ ಹೇಳಕ್ ಶುರು ಮಾಡ್ತದೆ, ಗೊತ್ತಾಯ್ತು. ಅಲ್ಲಿವರೆಗೆ ಹೇಳಲಿಲ್ಲ. ಹಾಂ ಹೌದು, ಇದಿಲ್ಲದವ್ರು ಏನಾಗ್ತಿತ್ತು ಗೊತ್ತಾಗ, ಸರಿ ತಪ್ಪು ಅದು ಸಾಕ್ಷಿಗೆ ಆಟೋಮೆಟಿಕ್ ಗೊತ್ತಾ, ಎಲ್ಲರೂ ಏನಾಗ್ಬಿಡ್ತಿದ್ರು ಅಲ್ಲಿಗೆ, ಎಲ್ಲ ಸರ್ವಜ್ಞರೇ, ಗೊತ್ತಾಯ್ತಾ. ಅವ್ರು ಸರಿ ಹೇಳ್ತಾರೆ, ತಪ್ಪು ಹೇಳ್ತಾರೆ, ಇಮ್ಮಿಡಿಯೇಟ್ ಏ ಸುಳ್ಳ ಅಂದ್ಬಿಡ್ತದೆ ತಕ್ಷಣ, ಅನ್ನಕ್ಕೆ ಬರೋದಿಲ್ಲ, ಮೋಸ ಹೋಗ್ಬಿಡ್ತಾನೆ ಅವನು. ಮೋಸ ಹತ್ತಕ್ಕೆ ಹೋದ ಸಾಕ್ಷಿ ಮೋಸ ಹೋಗಿಲ್ಲ, ಅದು ಮೋಸ ಹೋಗಿದ್ದು ಯಾವುದೀಗ ಮನಸ್ಸು ಮೋಸ ಹೋಗ್ಬಿಟ್ಟಿದೆ. ಅರ್ಥ ಆಯ್ತಾ? ಈ ಉದಾಹರಣೆಗೆ ಹಳದಿ, ಎಲ್ಲ ಹಳದಿ ಕಾಣ್ತಾ ಇದೆ, ಕಣ್ಣು ಸರಿ ಇದೆ, ಅವನೇನು ಹಾಕಿ ಕನ್ನಡ ಗ್ಲಾಸ್ ಹಾಕೊಂಡೆ, ಅದಕ್ಕೆ ಹಳದಿ ಕಾಣ್ತಾ ಇದೆ. ತಪ್ಪು ಯಾವುದಿರಲಿಲ್ಲ, ಈಗ ಬಿಟ್ಟಿರೋದಲ್ಲಿ ಗ್ಲಾಸಲ್ಲಿ ತಪ್ಪಿ. ಸೊ ಮನಸ್ಸಲ್ಲಿರೋ ದೋಷ, ಮನಸ್ಸಿನ ಮೂಲಕ ಸಾಕ್ಷಿ ನೋಡೋದ್ರಿಂದ, ಈ ಕಣ್ಣು ಸ್ಪೆಕ್ಸ್ ಮೂಲಕ ನೋಡೋದ್ರಿಂದ, ಆ ಸ್ಪೆಕ್ಸಿನ ದೋಷ ಎಲ್ಲ ಹೇಗೆ ಗ್ರಹಣ ಮಾಡುತ್ತೋ ಆ ಥರ ಅವ್ರು ಮಿಸ್ಗೈಡ್ ಆಗಿಬಿಟ್ಟ, ಸಾಕ್ಷಿ ಮಿಸ್ಗೈಡ್ ಆಯಿತು. ಆದ್ರೆ ಏನು ಮಾಡೋದಿಲ್ಲ, ಅದು ಯಾವಾಗಲೂ ಸರಿ ಸರಿ ಅಂತ ಗ್ರಹಣ ಮಾಡೋದು ಮಾತ್ರ ಗ್ಯಾರಂಟಿ, ಅದ್ರ ಬಗ್ಗೆ ಯೋಚನೆ ಇಲ್ಲ. ಅಲ್ಲೂ ಕೂಡ ಯಾವಾಗ ಮಾಡೋದಿಲ್ಲ ಅಂತ ಕೇಳಿದರೆ, ಬುದ್ಧಿ ಕೆಟ್ಟೋಗಿದ್ರೆ ಮಾಡೋದಿಲ್ಲ. ನಿನ್ನೆ ಬಂತು ಆನೆ ನಡೆಯುತ್ತೆ, ನೀರು ಹರಿಯುತ್ತೆ, ಅಡ್ಡ ಇದ್ರೆ ನಡೆಯೋದಿಲ್ಲ ಅಂತ ಹೇಳಿದ್ರಲ್ಲ, ಅದು ಬ್ಲಾಕ್ ಆಗಿದ್ರೆ ಮಾಡೋದಿಲ್ಲ ಕೆಲಸನ. ಅದು ಸರಿಯಾದ ಜ್ಞಾನಕ್ಕೆ ಯಾವ ಅಡೆತಡೆಗಳು ಇಲ್ಲದೆ ಹೋಗಿಬಿಟ್ರೆ ಸರಿ ಅಂತ ಗ್ರಹಣ ಮಾಡೇ ಮಾಡುತ್ತೆ. ಅದು ಅಪ್ರಮಾಣ ಜ್ಞಾನ ಅಂದ್ರೆ ಮಾತ್ರ ಇದು ಅಪ್ರಮಾಣ ತಷ್ಟಗುರುಸ ಶಕ್ತಿ ಅದಕ್ಕಿಲ್ಲ. ಅದಕ್ಕೇನು ಬೇಕು? ಅದಕ್ಕೆ ಸಹಾಯ ಬೇಕು, ಸಹಕಾರಿ ಕಾರಣ ಸಿಕ್ಕ ಮಾತ್ರ ಮಾಡುತ್ತೆ. ಅದಕ್ಕೆ ಶಾಸ್ತ್ರ ಓದಿ ಓದಿ ಏನಾಗುತ್ತೆ, ಅಲ್ಲಿಗೆ ತಿರುಗೋ ಪಂಡಿತಾಚಾರ್ಯ ಎಲ್ಲ ಓದಿದ್ರು, ಮನಸ್ಸಿಗೆ ಹಿಡಿಸಲಿಲ್ಲ ಅವರಿಗೆ, ಯಾಕೆ ಅಂತ ಗೊತ್ತಾಗಲಿಲ್ಲ. ಮನಸ್ಸು ಅಕ್ಸೆಪ್ಟ್ ಮಾಡ್ತಾ, ತಂದೆನೂ ಮನಸ್ಸು ಒಪ್ಪಲಿಲ್ಲ, ಅವ್ರ ಮನಸ್ಸು ಒಪ್ಪಲಿಲ್ಲ. ಆದರೆ ಅವ್ರು ಏನು ಮಾಡಿದ್ರು, ಸರಿ ಯಾವುದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸರಿ ನನಗೂ ಗೊತ್ತಿಲ್ಲ, ಇದು ತಪ್ಪು ಅಂತ ಗೊತ್ತಾಗಿತ್ತು, ಸರಿ ಯಾವುದೋ ನನಗೆ ಗೊತ್ತಿಲ್ಲ. ಅದಕ್ಕೆ ಉಪಾಸನೆ ಮಾಡುವಂತ ಕೇಳಿದ್ರು, ಉಪಾಸನೆ ಮಾಡಿದ್ರು, ಅವಾಗ ಏನಾಯ್ತು, ಆಚಾರ ಶಾಸ್ತ್ರ ಕೇಳಿದ್ರು ತಷ್ಟ ಎಲ್ಲ ಗೊತ್ತಾಯ್ತು. ಯಾಕೆ ಹಿಡಿಸಿದ್ದೆಲ್ಲ ಅಂತ ಆಗ ಅರ್ಥ ಆಯ್ತು. ಎಷ್ಟು ನಮಗೇನು ಯಾಕೋ ಸರಿ ಇಲ್ಲ ಅನಿಸ್ಬಿಡುತ್ತೆ ಕೆಲಸ, ಅದು ನೋಡಿದ ತಕ್ಷಣ ಜನ್ಮದಲ್ಲಿ ಫಸ್ಟ್ ಟೈಮ್ ನೋಡ್ತಾರೆ, ನೋಡಿದ ತಕ್ಷಣ ಏನಾಯ್ತು ಅವನಿಗೆ, ಸಮೂಹ ಹೇಟಿಂ ಅಂತ ಹೇಳ್ತಾರೆ. ಸಮೂಹ ಹೇಟಿಂ ಅಂತ ಯಾತಕ್ಕಂತಾನೆ, ಯಾವುದೋ ಪಾರ್ಟಿ ಯಾವ್ದು ಸೇರ್ಕೊಂಡು ಅಣ್ಣೋ ಇಂಗ್ಲೆಲ್ಲ ಡಂಪ್ ಆಗಿದೆ, ಈಗ ಸಮೂಹ ಒಂದು ಬಿಡ್ತಾನೆ, ಕಾರಣ ಕೊಡಕ್ಕೆ ಬರೋದಿಲ್ಲ ಅವನಿಗೆ. ಸಮೂಹ ಲೈಕಿಂ ಅಂತಾನೆ ಕೆಲವು ಸಲ, ಅದಕ್ಕೂ ಕಾರಣ ಕೊಡಕ್ಕೆ ಬರೋದಿಲ್ಲ. ಕಾರಣ ಏನಾಗಿದೆ ಅಲ್ಲಿಗ, ಕಾರಣ ಸುಪ್ತವಾಗಿರೋ ಕಾರಣನ ಸಾಕ್ಷಿ ಏನು ಮಾಡುತ್ತೆ, ಅದು ವಿತ್ ಹೆಲ್ಪ್ ಆಫ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅದು ಡಂಪ್ ಆಗಿರುತ್ತಲ್ಲ, ಅದು ಯುಟಿಲೈಸ್ ಮಾಡಿಕೊಡು, ಗೊತ್ತಾಯ್ತಾ. ಇದೆಲ್ಲ ಸರಿ ತಿಳ್ಕೊಂಡು ಸಾಕ್ಷಿ ಬಗ್ಗೆ, ಸಾಕ್ಷಿ ಜ್ಞಾನದಿಂದನೇ ತಗೊಳ್ಳು, ಸಾಕ್ಷಿ ಗ್ರಹಣ ಮಾಡೋದೇ, ಸಾಕ್ಷಿ ಗ್ರಹಣ ರಿಸೀವ್ ಮಾಡೋದು ಯಾವುದು, ಸಾಕ್ಷಿ ಗ್ರಹಣ. ಉದಾಹರಣೆಗೆ ಇವ್ ನೋಡಿ, ಕಣ್ಣಿಗೆ ಹಾಲಿ ನೋಡೋ ಶಕ್ತಿ ಇದೆ, ಗೊತ್ತಾನೆ. ಬಣ್ಣ ನೋಡೋ ಶಕ್ತಿ ಕೂಡ ಯಾವುದಕ್ಕಿದೆ, ಕಣ್ಣಿಗೆ ಆತ. ಸೊ ಹಾಲಿನ ನೋಡೋ ಶಕ್ತಿ, ಅದ್ರ ಬಣ್ಣ ನೋಡೋ ಶಕ್ತಿ, ಎರಡು ಕಣ್ಣಿಗೆ ಆಗಿದೆಯೋ. ಜ್ಞಾನ ಗ್ರಹಣ ಮಾಡೋ ಶಕ್ತಿ, ಅದ್ರ ಪ್ರಾಮಾಣ್ಯ ಗ್ರಹಣ ಮಾಡೋ ಶಕ್ತಿ, ಎರಡು ಯಾವುದಕ್ಕಿದೆ, ಸಾಕ್ಷಿ, ಗೊತ್ತಾಯ್ತಾ. ಅದ್ರ ಹಾಲಲ್ಲಿ ವಿಷ ಇದ್ರೆ ಗೊತ್ತಾಗೋದಿಲ್ಲ ಕಣ್ಣಿಗೆ, ವಿಷ ಹಾಕಿದ ಅಲ್ಲಿ ಕಣ್ಣಿಗೆ ಕಾಣೋದಿಲ್ಲ, ಅಲ್ಲಿ ಹಾಲು ಕಾಣುತ್ತೆ, ಬಣ್ಣ ಕಾಣುತ್ತೆ, ವಿಷ ಕಾಣೋದಿಲ್ಲ. ಸೊ ಅಪ್ರಾಮಾಣ್ಯ ವಿಷ ಇದ್ದಾಗೆ, ಅಪ್ರಾಮಾಣ್ಯ ವಿಷ ಇದ್ದಾಗೆ ಅದನ್ನು ಗ್ರಹಣ ಮಾಡೋಕೆ ಏನು ಮಾಡಬೇಕದು, ಅದಕ್ಕೆ ವಿವೇಚನೆ ಇಡಬೇಕು. ಯಾರೋ ಒಂದು ಹೇಳ್ತಾರೆ ವಿಷ ಹಾಕಿದ್ರೆ ತಿನ್ನಬೇಡ ಅಂತ ಹೇಳ್ತಾರೆ, ಅಥವಾ ಬಾಯಲ್ಲಿ ಹಾಕಿದ್ರೆ ಕೈ ಕಾಣಿಸ್ತು, ಏನೋ ಪ್ರಾಬ್ಲಮ್ ಇದೆ ಅನ್ಕೊಂಡು ಅಷ್ಟೇ ಹೊರತು ನೋಡಿದ ತಕ್ಷಣ ಗೊತ್ತಾಗಲಿಲ್ಲ ಅದಕ್ಕೆ. ಅದಕ್ಕೆ ಅದಕ್ಕೇನು ಹೇಳ್ತು ಗೊತ್ತಾ, ಅದಕ್ಕೆ ಕ್ಲಿಯರ್ ಆಗಿ ಹೇಳಿದ್ರು ಎರಡು ವಿಷಯ. ಸಾಕ್ಷಿಗೆ ಡೈರೆಕ್ಟ್ ತಿಳಿಯೋ ಶಕ್ತಿ ಕೆಲವ್ರ ಬಗ್ಗೆ ಇದೆ, ಯಾವ್ಯಾವ ಡೈರೆಕ್ಟ್ ಗೊತ್ತಾಗುತ್ತೆ ಅದಕ್ಕೆ, ಎಲ್ಲ ಡೈರೆಕ್ಟ್ ಗೊತ್ತಾಗೋದು ಯಾವ್ಯಾವ್ದು ಅದಕ್ಕೆ, ಜ್ಞಾನ ಅಜ್ಞಾನ ಸುಖ ದುಃಖ ಇವೆಲ್ಲ ಯಾವ್ದಕ್ಕೆ ಗೊತ್ತಾಗುತ್ತೆ ಸಾಕ್ಷಿ ಡೈರೆಕ್ಟ್. ಕಣ್ಣು ಮುಚ್ಕೊಂಡ್ರೆ ಗೊತ್ತಾಗುತ್ತೆ, ಸುಖವಾಗಿದ್ದೇನೆ ಎಂಬುದು ಕಣ್ಣು ಮುಚ್ಕೊಂಡ್ರೆ ಗೊತ್ತಾಗುತ್ತೆ, ಕಣ್ಣು ತೆಗೆದ್ರೆ ಗೊತ್ತಾಗುತ್ತೆ. ಇವಕ್ಕೆಲ್ಲ ಏನು ಬೇಕಾಗಿಲ್ಲ, ಸಾಕ್ಷಿ ಡೈರೆಕ್ಟ್ ವಿಷಯಗಳು ಇವೆಲ್ಲ ಕೂಡ. ಆದರೆ ಇದಕ್ಕೆ ಆ ವಿಷಯಗಳೇ ಎಂಥ ವಿಷಯಗಳವೆಲ್ಲ ಕೂಡ ಡೈರೆಕ್ಟ್ ವಿಷಯಗಳಲ್ಲ, ಅರ್ಥ ಆಯ್ತಾ? ಡೈರೆಕ್ಟ್ ವಿಷಯ ಅಲ್ಲ. ಉದಾಹರಣೆ ರೂಪಜ್ಞಾನ ಸಾಕ್ಷಿ ಕಣ್ಣು ಮುಚ್ಕೊಂಡ್ರಕ್ಕೆ ಬರೋದಿಲ್ಲ, ಅದಕ್ಕೆ ಕಣ್ಣು ತೆಗೆದೇ ನೋಡಬೇಕಾಗ. ಸಾಕ್ಷಿ ಬಗ್ಗೆ ಎರಡು ವಿಷಯ ಹೇಳಿದ್ದೇವೆ, ತನ್ನದೇ ಆದ ವಿಷಯಗಳು ಅದಕ್ಕಿದೆ, ಗೊತ್ತಾಯ್ತಾ. ಥ್ರೂ ಮೈಂಡ್ ಆ್ಯಂಡ್ ಅದರ್ ಆರ್ಗನ್ಸ್ ಬೇರೆ ಜ್ಞಾನ ತಗೊಳ್ಳೋ ಶಕ್ತಿನೂ ಅದಕ್ಕಿದೆ. ಈ ವಿಷಯದ ಬಗ್ಗೆ ಫೈನಲ್, ಅದು ತನ್ನ ವಿಷಯದ ಬಗ್ಗೆ ಯಾರು ಹೆಲ್ಪ್ ಬೇಕಿಲ್ಲ ಅದಕ್ಕೆ. ಜ್ಞಾನ ಜ್ಞಾನ ಗೊತ್ತಿದೆಯೋ ಗೊತ್ತಿದೆ, ಗೊತ್ತಿಲ್ಲೋ ಗೊತ್ತಿಲ್ಲ, ತಕ್ಷಣ ಹೇಳ್ಬಿಡುತ್ತೆ. ಪುಸ್ತಕ ಹುಡ್ಕೊಂಡು ಗೊತ್ತಿಲ್ಲ ಹೇಳ್ತೀನಿ ಹೇಳೋದಿಲ್ಲ, ನನಗೆ ಗೊತ್ತು ಗೊತ್ತು ಇಲ್ಲ ಇಲ್ಲ, ನಾನು ನೋಡಿದ್ದೇನೆ ನೋಡಿಲ್ಲ, ಈ ಥರ ಹೇಳುತ್ತೆ. ಆದರೆ ಹೊರಗಿನ ಪದಾರ್ಥ ಬಂದಾಗ ಮಾತ್ರ ಏನು ಮಾಡುತ್ತದ, ಹೊರಗಿನ ಪದಾರ್ಥ ಬಂದಾಗ ಕೇರ್ಫುಲ್ಲಾಗಿ ಜ್ಞಾನ ರಿಸೀವ್ ಮಾಡಿಬಿಡುತ್ತೆ, ಅದು ಕರೆಕ್ಟ್ ಅಂತ ಗೊತ್ತಿದ್ರೆ ಕರೆಕ್ಟ್ ತೊಗೊಂಡ್ಬಿಡುತ್ತೆ. ಇಲ್ಲ ಹೊರ ಏನು ಮಾಡುತ್ತದ, ತಟಸ್ಥ ಆಗಿಬಿಡುತ್ತೆ, ನ್ಯೂಟ್ರಲ್ ನಿಂತ್ಕೊಂಡ್ಬಿಡುತ್ತೆ, ವರ್ಕ್ ಮಾಡೋದಿಲ್ಲ. ಸೊ ಇಂಥ ಪ್ರಶ್ನೆ ಬಂದಾಗ ಏನು ಮಾಡುತ್ತದ, ನನಗೆ ವಿಷಯ ಗೊತ್ತಿಲ್ಲ, ಗೊತ್ತಿರೋನ ಕೇಳೋಣ, ಆಗಮ ತಗೋಬೇಕಾಗ, ಆಗಮ ಹೆಲ್ಪ್ ಮಾಡುತ್ತೆ, ಆಗಮ ನೋಡ್ತಾ ಆಗಮ ತಪ್ಪು ಹೇಳ್ಬೋದಲ್ಲ, ಯಾರು ಹೇಳುತ್ತಾರೆ? ಇವರ 50 ಆಗಮಗಳಲ್ಲಿ ಏನು ಹೇಳುತ್ತೆ? ಕೋರ್ಟ್ ಆರ್ಡರ್ ಸಮೇತ ಯಾವ್ದು ಹೇಳುತ್ತೆ? ಏ ಹೈ ಕ್ಲಾಸ್ ಮಾಡಿ ಅಂತ ಹೇಳ್ಬಿಡುತ್ತೆ. ಆದರೆ ಶಾಸ್ತ್ರ ಹೇಳುತ್ತೆ. ಮತ್ತು ಇದನ್ನು ಶಾಸ್ತ್ರ ಹೇಳುತ್ತೆ ಬೇಡ ಅಂತ ಹೇಳುತ್ತೆ. ನಮ್ಮ ಪ್ರಶ್ನೆ ಏನು ಬಂತೀಗ? ನಮ್ಮ ಜನ ಏನು ಮಾಡ್ತಾರೆ? ಶಾಸ್ತ್ರ ಏನು ಇಷ್ಟ ಜನ ಹೇಳ್ತಾರೆ ಶಾಸ್ತ್ರ ಏನು ಅಂದ್ಬಿಡ್ತಾರೆ. ಸರಿಯಲ್ಲ. ಶಾಸ್ತ್ರ ವೇದ ಅಪೌರುಷಯ, ದೋಷರ ಛಾನ್ಸೇ ಅದರೊಳಗಿಲ್ಲ. ಆದ್ರಿಂದನೇ ಅದ್ರ ಮಾತು ಫೈನಲ್. ಇವರೆಲ್ಲ ಎಂಥವ್ರು ಅನ್ಕೊಳ್ತಕ್ಕಂತೆ ಮಾತಾಡೋರು, ಇವರಿಗೆ ಅದು ವಿಷಯನೇ ಗೊತ್ತಿಲ್ಲ. ಮುಂದೆ ಏನಾಗುತ್ತೆ ಇವ್ರಿಗೆ ಜ್ಞಾನ ಇಲ್ಲೇ ಇಲ್ಲ. ಆದ್ದರಿಂದ ಕೆಲವು ಸರ್ತಿ ನಾವೇ ಹೇಳೋದಿಲ್ಲ. ರೋಗಿ ಇರ್ತಾನೆ, ಯಾವುದೋ ತಿನ್ನೋ ಪ್ರಸಂಗ ಬರುತ್ತೆ, ಏನೋ ಡಾಕ್ಟ್ರಿಗೆ ಕೇಳು ಅಂತ ಹೇಳ್ತೀವಿ. ನಾವು ಹೇಳಕ್ಕೆ ಹೋಗೋದಿಲ್ಲ. ಯಾತಕ್ಕೆ? ನಮ್ಮ ಸಂಬಂಧಪಟ್ಟ ವಿಚಾರ ಇದೆ. ಅದೇ ಕಾಮನ್ ಸೆನ್ಸ್ ಎಲ್ಲಿರ್ಬೇಕು ನಮಗೀಗ? ಇದ್ರ ಬಗ್ಗೆ ಇರಬೇಕು. ಯಾಕೆಂದರೆ ದೇಹ ಕೊಟ್ಟಿದ್ದು ನಾವಲ್ಲ, ದೇವರು ಕೊಟ್ಟಿದ್ದ. ಆ ದೇವರ ಅದೇ ದೇವರ ಮಾತುಗಳೇ ಶಾಸ್ತ್ರಗಳು. ಸೊ ಹೇಗೆ ಮೇಂಟೈನ್ ಮಾಡೋಕೆ ಅದನ್ನೇ ಹೇಳ್ತಾರೆ. ಅರ್ಥ ಆಯ್ತಾ? ಯಾವುದೋ ಕಂಪ್ನಿ ಪದಾರ್ಥನ ಅವ್ರು ರಿಪೇರಿ ಗೊತ್ತಿಲ್ಲದ ಕೊಟ್ಟರೆ ಏನು ಮಾಡ್ತಾನೆ ಗೊತ್ತವನು, ನನಗೆ ಇದು ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಆ ಥರ ಹೇಳಬೇಕು ಇವರು. ಏನು ಮಾಡ್ತಾರೆ ಗೊತ್ತಿಲ್ಲ, ಏನೋ ಎವ್ರಿಥಿಂಗ್ ಮಾತಾಡ್ಬಿಡ್ತಾರೆ. ಹೇಳ್ತಾನೆ, ಬೇಕಾದ ಆಗಲಿ ಆಗಲಿ, ಎರಡನೇ ಮೂರನೇ ಸರ್ತ ಆಗಲಿ, ನಿಮ್ಗೆ ಇಷ್ಟ ಇಲ್ಲೋ ಬಿಟ್ಬಿಡು ಅಷ್ಟೇ. ಇಷ್ಟ ಇಲ್ಲ ಬಿಟ್ಬಿಡು ಅಂತ ಹೇಳೋದಕ್ಕೆ ಕೊಟ್ಟರೆ ನಾಳೆ ಗತಿ ಏನಾಗುತ್ತೆ? ಇದೇ ಆಫೀಸ್ ಕೆಲಸಕ್ಕೆ ಕೊರೋಣ. ಈಗ ಆಫೀಸಲ್ಲಿ ಇಷ್ಟ ಇಲ್ಲ ತೆಗೆದಾಕ್ಬಿಟ್ರೆ ನಾಳೆ ಗತಿ ಏನಾಗುತ್ತೆ? ಅವನ್ನ ತೆಗೆದಾಕಿ ಬರುತ್ತೆ ಆ ರೀತಿಯಾಗಿ ಸಾಧ್ಯನೇ ಇಲ್ಲ. ಸೊ ಆಫೀಸರ್ಗೆ ಒಬ್ಬ ವರ್ಕಂದು ತೆಗೆದಾಕಲಿಕ್ಕೆ ಬರೋದಿಲ್ಲ ಅಂತ ಇದಕ್ಕೆ ಬಿಟ್ಬಿಡ್ತಾರೆ ಮರು ದಿವಸ. ತಪ್ಪಾಗಲಿಲ್ಲ ಅದೀಗ ಅವನಿಷ್ಟ ಇಲ್ಲ, ಅವನಿಷ್ಟ ಯಾಕೆ ಆಗಬಾರ್ದಾಗಿದ್ರೆ? ಇದೆಲ್ಲ ಸೈಡ್ ಯೋಚನೆ ಮಾಡೋದಿಲ್ಲ ಅವರು. ಯಾವ ಸೈಡ್ ಒಂದೇ ಸೈಡ್ ಯೋಚನೆ ಮಾಡ್ತಾ ಹೋಗ್ತಾರೆ. ಅದು ಬಂದು ಇನ್ನೊಂದು ಅಶ್ಯೂ ಮಾಡ್ಕೊಂಡ್ಬಿಟ್ಟಿದೆ. ಶಾಸ್ತ್ರ ಹೇಳಿದ್ದೆಲ್ಲ ತಪ್ಪು, ಅದು ತಲೆ ಕೂಡ್ಸ್ಕೊಂಡ್ಬಿಟ್ಟಿದ್ದೆ. ಯಾರೋ ಪುಸ್ತಕದಲ್ಲಿ ಬರೆದ ಹಿಂದೆ ನಾವು ಪರಂಪರೆಯನ್ನು ವಿರೋಧ ಮಾಡೋದಕ್ಕೆ ಪ್ರಗತಿ ಅಂತ ಕರಿತೇವೆ. ಅವನ ಡೆಫಿನೇಷನ್ ನೋಡಿದರೆ ಪರಂಪರೆಯನ್ನು ತೆಗೆದುಹಾಕೋದಕ್ಕೆ ಪ್ರಗತಿ ಅಂತ ಕರಿ. ವಿಚಾರಶೀಲತೆ ಅಂದ್ರೆ ಅದೇ. ಈ ರೀತಿ ಮಾಡೋದಾದರೆ ಕಳ್ಳ ವಿಚಾರಶೀಲನಾಗ್ತಾನೆ. ಅದಕ್ಕೆ ಕಳ್ಳ ಭಾರಿ ವಿಚಾರವಂತ. ಕಷ್ಟಪಟ್ಟು ಸಪ್ಪ ಇನ್ನೊಬ್ರು ಮಾಡಿದ ತಕ್ಷಣ ಹೊಡ್ಕೊಂಡ್ಬಿಡ್ತಾರಲ್ಲ, ಎಷ್ಟು ಬುದ್ಧಿವಂತ ಅವನು. ಇವರೆಲ್ಲ ಕಷ್ಟಪಟ್ಟು ಸಾಯ್ತಾರೆ, ತಿಂಗಳಗಟ್ಟೆ ಸಂಬಳ ತೊಗೊಂಡು ಅವ್ನು ನಿಮಿಷಕ್ಕೆ ತೊಗೊಂಡ್ಬಿಡ್ತಾನೆ. ನೋಡಿದ್ರೆ ಎಷ್ಟು ಜಾಣ ಕಳ್ಳರ ಪ್ರಕಾರ ಅವರೇ ಬುದ್ಧಿವಂತರು ಇವ್ರು ದಾಂಡ್ರಿದ್ದ ಲೆಕ್ಕ. ಅದು ಫಿಲಾಸಫಿ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ದೇರ್ಫೋರ್ ಕೆಲವು ಪದಾರ್ಥ ಸಾಕ್ಷಿ ಇಡುತ್ತೆ, ನನ್ನ ಫೀಲ್ಡಿಗೆ ಬರೋದಲ್ಲ ಇದು. ಅರ್ಥ ಆಯ್ತಾ? ಸುಖ ದುಃಖದ ಬಗ್ಗೆ ಹೇಗೆ ಡಿಸಿಷನ್ ತೊಗೊಳೋದು ಏನು ಮಾಡುತ್ತೆ? ಅದು ಪ್ರಮಾಣ ಹುಡುಕುತ್ತೆ. ಇದಕ್ಕೆ ಯಾವ ಪ್ರಮಾಣ ಹುಡುಕ್ಬೇಕು ನಾವು ಅಂತ ಹುಡುಕುತ್ತೆ. ಅವಾಗ ಅದು ಆಗಮನ ವಿಚಾರ ಬಂದಾಗ ಆಗಮನೆ ನಮಗೆ ಹೇಳಿದ್ದಲ್ಲಪ್ಪ, ಈಗ ಮನೆ ಕಟ್ಟಿಸ್ಬೇಕು, ಇಂಜಿನಿಯರ್ ಡಾಕ್ಟರ್ ಹತ್ರ ಇಂಜಿನಿಯರ್ ಹತ್ರ ಹೋಗ್ತಾರೆ. ಇಷ್ಟೊಮ್ಮೆ ಗೊತ್ತಾಗಿದೆ ತಾನೆ? ಆರೋಗ್ಯದ ಬಗ್ಗೆ ಡಾಕ್ಟರ್ ಹತ್ರ ಹೋಗ್ತಾರೆ. ಅದಕ್ಕೆ ಸಾಕ್ಷಿಗೆ ಏನು ಗೊತ್ತು? ಈ ವಿಷಯ ಯಾರನ್ನು ಕೇಳಬೇಕು ನಾವು? ವಿಧವಾ ವಿವಾಹ ಆಗಲಿ ಪುನರ್ವಿವಾಹ ಆಗಲಿ ಯಾರನ್ನು ಕೇಳಬೇಕು ಅಂತ ಹೇಳುತ್ತೆ. ಇದೆಲ್ಲ ವಿವಾಹದ ಕಾನ್ಸೆಪ್ಟ್ ಕೊಟ್ಟಿದ್ದಾರೋ ಸಾಕ್ಷಿ ವೇದ ಶಾಸ್ತ್ರ. ಸೊ ಅದೇ ಹೇಳುತ್ತೆ, ಅದೇ ವೇದ ಹೇಳುತ್ತೆ ಈ ರೀತಿ ಮಾಡಬೇಕು ಅಂತ. ಅವಾಗ ಆ ರೀತಿ ಹೇಳ್ಕೊಟ್ರೆ ಬೋಧ ಆಯ್ತಾಗ ಅದೇ ಸಮಸ್ಯೆ ಇಲ್ಲ. ಸೊ ಸಾಕ್ಷಿಗೆ ಎರಡು ಗೊತ್ತಿದೆ ಅಂತ ಆಯ್ತು. ಒಂದು ತನಗೇನು ಗೊತ್ತಿದೆ ಎಂಬುದು ಗೊತ್ತಿದೆ ಅದಕ್ಕೆ, ಮತ್ತು ಯಾವುದು ಗೊತ್ತಿಲ್ಲ ಅಂತ ಗೊತ್ತಿದೆ. ಗೊತ್ತಾಗಲಿಕ್ಕೆ ಏನು ಮಾಡಬೇಕು ಅಂತ ಗೊತ್ತಿದೆ. ಮತ್ತೆ ಅದಕ್ಕೆ ಆ ಹೆಲ್ಪ್ ತೊಗೊಳುತ್ತೆ. ಅದು ಎದುರು ಅದು ವ್ಯಾಲಿಡ್ ಹೌದಲ್ಲ ಅಂತ ಮತ್ತೆ ಯೋಚನೆ ಮಾಡುತ್ತೆ. ಅಪೌರುಷಯತ್ವ ಅಂತ ಇಟ್ಕೊಳ್ತೀನಿ, ಇನ್ನು ಪ್ರಶ್ನೆ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿ. ಇದೆಲ್ಲ ಅನೇಕ ಪ್ರೋಸೆಸ್ ಇದೆ. ಯಾಕೆ ಹೊರಗೆ ನಡೀತಿರೋದು ಹಾಗೆ ತಾನೇ. ಡಾಕ್ಯುಮೆಂಟ್ ಅಂತ ಹೇಳಿದರೆ ಯಾವ ಥರ ನನ್ನ ಮನೆ ಅಂತ ಹೇಳಿದೆ, ಡಾಕ್ಯುಮೆಂಟ್ ತೋರಿಸು ಅಂತ. ನಿನ್ನ ಮಾತು ಮನೆ ತೋರಿಸ್, ಡಾಕ್ಯುಮೆಂಟ್ ತೋರಿಸೋದಕ್ಕೆ ಏನೋ ಪ್ರಾಬ್ಲಮ್ ಬಂತು. ಇಲ್ಲ ಇಲ್ಲ, ಹೆಸರು ಬೇರೆಯವ್ರು ಆದರೆ ನಂದೇ ಅಂತ ಯಾತಕ್ಕೆ ಅಂತ ಕೇಳಿದ್ರೆ, ಈ ರೀತಿ ನಾನು ಮತ್ತೆ ಸೇಲ್ ನನ್ನ ಮಾಡಿದ್ದಾರೆ, ಅದು ತೋರಿಸ್ ಮತ್ತೆ ಅಂತ ಹೇಳ್ದೆ. ಏನೇಳಿದ್ರು ತೋರಿಸ್ತಾ ಹೋಗಬೇಕು. ಎಲ್ಲಿ ಬಾಯಿ ಮಾತಾಗುತ್ತೋ ಅದು ಬೆಲೆ ಇಲ್ಲ, ಬಾಯಿ ಮಾತ್ರ ಬೆಲೆ ಇಲ್ಲ ಅದಕ್ಕೆ. ಫೈನಲ್ ಸ್ಟೇಜ್ ಏನು ಮಾಡ್ಬೇಕು ಅದನ್ನು, ಈ ರೆಕಾರ್ಡ್ ಇದೆ ಆಮೇಲೆ ತಂದ್ಕೊಡ್ತೇನೆ. ಓಕೆ, ತಂದ್ಕೊಡ್ಬೇಕು ನೀನು ಮತ್ತೆ. ಈಗ ಇವತ್ತೇ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ನಿನಗೆ, ಬಟ್ ಆಮೇಲೆ ತಂದ್ಕೊಡೋವರೆಗೂ ಅದು ವ್ಯಾಲಿಡಿಟಿ ಪ್ರೂವ್ ಆಗೋದೇ ಇಲ್ಲ. ಹೌದಲ್ಲ, ಆ ರೀತಿ ಸಾಕ್ಷಿ ಅದನ್ನೆಲ್ಲ ಅಭಿವೃದ್ಧಿ ಮಾಡ್ತಾ ಹೋಗುತ್ತೆ. ಹೇಳಿದ್ರಲ್ಲ ಅದು ಯಾವ ಶಕ್ತಿ ಅದಕ್ಕಿಲ್ಲ. ಯಾವಾಗ ಕಾಡಿಗಿಚ್ಚು ಬಂದು ಸುಟ್ಟು ಬಿಡುತ್ತೆ, ಶಕ್ತಿ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳಿ. ಅದಕ್ಕೆ ವಂಡರ್ ಅಂತ ಕರೆಯೋದು. ಇವತ್ತು ಅದೇ ವಸ್ತುವಿಗೆ ಒಂದು ತಮಾಷೆ ಇದೆ, ಕೆಲವು ಪದಾರ್ಥ ಇದೆ ಅದು ವಿಷ, ಅದಕ್ಕೆ ಅದು ಸೇರಿಸ್ಬಿಟ್ರೆ ಅದು ಅಮೃತ ಆಗಿಬಿಡುತ್ತೆ. ಗೊತ್ತಾಯ್ತಾ? ಅದು ನೇಚರ್ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಇವತ್ತಿಂದ ಸುಣ್ಣ ಇದೆ, ಅದು ಅರಿಶಿನ ಸೇರಿಸಿ ಏನೇ ಬಿಡುತ್ತದ? ಕೆಂಪ ಸುಣ್ಣ ಬೆಳಗಿದೆ, ಕೆಂಪ ಯಾಕಾಯ್ತು ಅಂತ? ಯಾಕಾಯ್ತು? ಏನು ಹೇಳ್ತೀರಿ ಅದಕ್ಕೆ? ಇದು ಎಲೆ ಈರುಳ್ಳಿ ಅಡಿಕೆ ಇದೆ, ವಿಳ್ಳೆದೆಲೆ ಇದೆ, ಎಲ್ಲ ಇದೆ. ಆಮೇಲೆ ಬಾಯಲ್ಲಿ ಹಾಕೋತಾರೆ ಕೆಂಪಡೆ. ಎಲ್ಲದು ಬಂದು ಕೆಂಪು ಹಣ್ಣು ಆಗಿದ್ರೆ ಯಾವುದೋ ಶಕ್ತಿ ಅದು ಮಿಕ್ಸ್ ಆದ ಹೊಸ ಶಕ್ತಿ ಕ್ರಿಯೇಟ್ ಆಗುತ್ತೆ. ಈ ಪೇಂಟ್ ತರ್ತಾರಲ್ಲ, ಬರೀ ತಂದಿರ್ತಾರೆ, ಯಾವ ಕಲರ್ ಬೇಕು ಕಲರ್ ತರ್ತಾರೆ. ಗೊತ್ತಾನೆ ಎಲ್ಲಿಂದ ಬಂತ ಶಕ್ತಿ? ಯಾವ್ದ್ರ ಮಾಡ್ತಾರೆ ಶಕ್ತಿ ಬರುತ್ತೆ ಅಷ್ಟೇ. ಒಂದೇ ಒಂದು ಕಡಲೆ ಹಿಟ್ಟು ನಿಮಗೆ ಮೈಸೂರು ಪಾಕ್ ಆಗುತ್ತೆ, ಬೋಂಡಾನು ಆಗುತ್ತೆ. ಗೊತ್ತಾನೆ ಎತ್ತಕ್ಕಾಯ್ತದೋ? ಸಹಕಾರಿ ಏನು ಉಪಯೋಗಿಸ್ತಾರೋ ಅದನ್ನೇ ಬರುತ್ತೆ ಅಷ್ಟೇ. ಆದ್ದರಿಂದ ಇದು ಹಾಗೆ ನಿಜವಾಗ್ಲಾಗುತ್ತೆ. ಅವ್ರು ಸುಳ್ಳಾಗಿ ಬರೀತಾರೆ, ಅವರೇ ಕೇಳು ನಿಜವಾಗ್ಲೂ ಹೇಳ್ತೀರಂತ ಕೇಳಿ. ಹಾಗಾಗಿ ಇವತ್ತು ಎಷ್ಟೋ ಅಡ್ರೆಸ್ ಸೈಂಟಿಫಿಕ್ ಅಡ್ರೆಸ್ ಇರೋದು ಹಾಗೇನೆ. ನೀವು ಕೇಳ್ತೀರಿ ಅಲ್ರಿ, ತಂದುಗಟ್ಟೆ ಬಾರದ ಮೇಲೆ ಹೇಗಾರುತ್ತೆ ಹಾಕಿದ್ರೆ? ಸಣ್ಣದ್ದು ಇದು ಹಾಕಿದ್ರೆ ಕೆಳಗೆ ಬೀಳುತ್ತೆ, ಪ್ಲೇನ್ ಎಷ್ಟಿರುತ್ತೆ, ತಂದುಗಟ್ಟೆ ಬಾರ ಹೊತ್ಕೊಂಡು ಹೋಗುತ್ತೆ. ಅದು ಯಾಕೆ ಕೆಳಗೆ ಬೀಳಲ್ಲ? ಏನು ಹೇಳ್ಬೇಕು ಅದಕ್ಕೆ? ಎಲ್ಲಿಂದ ಬಂತದ? ಇಂಜಿನ ಶಕ್ತಿ ಅದು. ಅರ್ಥ ಆಯ್ತಾ? ಇಲ್ಲದ ನೀವು ಇದಕ್ಕೆ ಉತ್ತರ ಕೊಡಿ. ಎಲ್ಲಿಂದ ಬಂದ ಶಕ್ತಿ? ಸಹಕಾರಿ ಕಾರಣ, ಇದು ಸಹಕಾರಿ ಕಾರಣ. ಮನಸ್ಸು ಸಾಕ್ಷಿ ತಡ್ಕೊಳ್ಳೋದೇ ಇಲ್ಲ, ಮೈಂಡ್ ಅದು ಸಾಕ್ಷಿ ಯಾವಾಗಲೂ ಎರಡೇ ಕೆಲಸ ಅದಕ್ಕೆ. ಎಸ್ ಅಂತ ಹೇಳಿದ್ರೆ ಸುಮ್ಮನೆ ಕೊಡುತ್ತೆ ಅಷ್ಟೇ, ಅದು ಅನ್ನೆಸರಿ ಸೈನ್ ಮಾಡೋದೇ ಇಲ್ಲ. ಸ್ವರೂಪ ಮನಸ್ಸು ಪ್ರಶ್ನೆ ಬರೋದಿಲ್ಲ, ಅದು ಯಾವಾಗಲೂ ಕೂಡ ಸರಿಯಾದ ಪ್ರಮಾಣ ಸಿಕ್ಕರೆ ಮಾತ್ರ ಅಪ್ರಮಾಣ ಕನ್ಫರ್ಮ್ ಮಾಡುತ್ತೆ, ಇಲ್ಲದವ್ರು ಏನ್ ಮಾಡುತ್ತೆ ಪೆಂಡಿಂಗ್ ಇಟ್ಬಿಡುತ್ತೆ, ರಿಸೀವ್ ಮಾಡೋದಿಲ್ಲ. ಅವರ ಇಲ್ಲ ಬಂದೇ ಸತ್ ತಾನೆ, ಬಂದೇ ಸತ್ ಎರಡೇ ಸತ್ ಪ್ರಶ್ನೆ ಅಲ್ಲ. ಅದರ್ವೈಸ್ ಏನ್ ತಿಳ್ಕೊಡುತ್ತೋ ಸರಿ ಅಂತ ತಿಳ್ಕೊಂಡ್ಬಿಡೋ, ಸರಿ ಇರುತ್ತೆ ಸಾಮಾನ್ಯವಾಗಿ ಅವತ್ತಾನೆ. ಎಲ್ಲಿ ತಪ್ಪಾಗಿರುತ್ತೋ ಅದು ಸಾಕ್ಷಿ ಡಿಸೈಡ್ ಮಾಡಿದ್ದಲ್ಲ. ಅದು ಯಾರು ಡಿಸೈಡ್ ಮಾಡಿದ್ದದು? ಮನಸ್ಸು ಡಿಸೈಡ್ ಮಾಡಿರೋದು, ಗೊತ್ತಾಯ್ತಿಲ್ಲ. ಅಲ್ಲಿ ನಮಗೆ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದರೆ ನಾವು ಕ್ಲಾರಿಟಿ ಕಳ್ಕೊಂಡ್ಬಿಡ್ತೇವೆ. ಅವಸರಪಟ್ಟು ಏನು ತಿಳ್ಕೊತೇವೆ ನಾವು ಅದನ್ನು? ನಮ್ಮದೇನು ತಿಳ್ಕೊಂಡ್ಬಿಡ್ತು, ತಪ್ಪು ಮನಸ್ಸಿನೇ ಹಾಕ್ತೀವಿ. ಎರಡು ಎಷ್ಟು ಕ್ಲೋಸ್ ಆಗಿದೆ ಸಾಕ್ಷಿ ಮನಸ್ಸು ಅಂತ ಕೇಳಿದರೆ ಕಾಂಟ್ಯಾಕ್ಟ್ ಲೆನ್ಸ್ ಒಳಗೆ ಹಾಕಿಬಿಟ್ರೆ ನಮಗೆ ಗೊತ್ತೇ ಆಗಲ್ಲ ಕಣ್ಣಿನ ಮಿಸ್ಟೇಕ್ ಹೋಗಿ ಲೆನ್ಸ್ ಮಿಸ್ಟೇಕ್ ಅಂತ ಹೇಳಿ. ಕರ್ನಾಟಕದ ಮಿಸ್ಟೇಕ್ ಆದರೆ ಗೊತ್ತಾಗುತ್ತೆ, ಅದು ಚಿಕ್ಕ ಮಕ್ಕಳಿಗೆ ಅದು ಗೊತ್ತಾಗೋದಿಲ್ಲ, ಸ್ವಲ್ಪ ಇದಾದರೂ ಗೊತ್ತಾಗುತ್ತೆ. ಅದು ಬರ್ತಾ ಬರ್ತಾ ಕಾಂಟ್ಯಾಕ್ಟ್ ಲೆನ್ಸ್ ಆಗಿ ಗೊತ್ತಾಗ ಒಳಗೆ ಒಳಗೆ ಲೆನ್ಸ್ ಆಗಿ ಹೊಲಿದ್ಬಿಟ್ರೆ ಅದು ಗೊತ್ತಾಗುತ್ತೆ. ಆದ್ರೆ ನಮ್ಗೆ ಹೇಗೆ ಮೈಂಡು ಸಾಕ್ಷಿ ಕ್ಲೋಸ್ ಆಗಿವೆ ಅಂತ ಕೇಳಿದ್ರೆ ಅಷ್ಟು ಕ್ಲೋಸ್ ಆಗಿ ಬಂದುಬಿಟ್ಟಿದೆ. ಸೊ ಇದು ಲೆನ್ಸಿನ ಡಿಫೆಕ್ಟೋ ಕಣ್ಣಿನ ಡಿಫೆಕ್ಟೋ ಗೊತ್ತಾಗ್ತಾ ಇಲ್ಲ. ಸೊ ಸಾಕ್ಷಿ ಡಿಫೆಕ್ಟ್ ಅಲ್ಲ, ಡಿಫೆಕ್ಟ್ ಯಾವ್ದ್ರದ್ದು? ಅದು ಮನಸ್ಸಿನ ಡಿಫೆಕ್ಟ್. ಅದು ಅದಕ್ಕೆ ಶಾಸ್ತ್ರ ಓದಬೇಕು ಅಂತ ಹೇಳಿ, ಅದು ಐಡೆಂಟಿಫೈ ಮಾಡೋಕ್ಕೆ ಇದೆಲ್ಲ ಮಾಡ್ತಾರೆ. ಅದಕ್ಕೆ ಇವಾಗ ಡಾಕ್ಟ್ರ್ ಓದು ಅಷ್ಟು ತೀರ್ಮಾನ ಮಾಡ್ಬೇಕು, ಎಷ್ಟು ಓದಿರ್ತಾನೆ ಡಾಕ್ಟ್ರು? ಒಂದೇ ಒಂದು ರಿಪೋರ್ಟ್ನ ನಾವು ನೋಡ್ತೀವಿ, ಡಾಕ್ಟರ್ ನೋಡ್ತಾರೆ, ಎಷ್ಟು ಡಿಫ್ರೆನ್ಸ್ ಇದೆ? ಇವಾಗ ಇವರು ಅರ್ಥ ಆಗಲ್ಲ, ಎಷ್ಟು ನೋಡಿದ್ರೆ ಅದು ಏನು ತಲೆ ಬಿಡ ಗೊತ್ತಾಗಲ್ಲ, ನೋಡಿದ ತಕ್ಷಣ ಕಷ್ಟ ಹೇಳ್ಬಿಡ್ತಾರೆ. ಅದಕ್ಕೆ ಅದು ನಾಲೆಡ್ಜ್, ಅದಕ್ಕೆ ಶಾಸ್ತ್ರ ಓದ್ತಾ ಹೊತ್ತು ಏನಾಗುತ್ತೆ, ಅದಕ್ಕೆ ಸಾಕ್ಷಿ ಜ್ಞಾನನೋ ಮನಸ್ಸಿನ ಜ್ಞಾನನೋ ಕ್ಲಿಯರ್ ಆಗಿ ನೋಡಕ್ ಬರುತ್ತೆ. ಸಾಕ್ಷಿಯಿಂದ ತೀರ್ಮಾನ ಮಾಡಿದ್ದೇನೋ, ಮನಸ್ಸಿಂದ ತೀರ್ಮಾನ ಮಾಡಿದ್ದೇವೋ, ಕರೆ ತಾವೇನ ಹೇಳಿ ಹೌದು ಅವಸರ ಪಟ್ಬಿಟ್ಟು ನಾನು ಅಂತ ಹೇಳ್ತಾರೆ. ಆ ಮನಸ್ಸಿಂದ ಯತ್ಕೋಚಿತ್ ವ್ಯಭಿಚಾರಿ ಸ್ಯಾತ್ ದರ್ಶನಂ ಮನಸ್ಸಂಹಿತದ್. ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿರ್ತೇವೋ ಅದೆಲ್ಲ ಯಾವ್ದ್ರ ತಪ್ಪದು? ಮನಸ್ಸಿನ ತಪ್ಪದು. ಸಾಕ್ಷಿ ಡಸಂಟ್ ಎರ್ ಅದು ತಿಳ್ಕೊಂಡ್ಬಿಡ್ಬೇಕು. ಸಾಕ್ಷಿ ಎಂದೂ ತಪ್ಪು ಮಾಡೋದಿಲ್ಲ, ಅದಕ್ಕೆ ಸಾಕ್ಷಿ ಸಿದ್ಧೇತು ಅಸಂಶಯ. ಅವೆಲ್ಲ ಇದೆಲ್ಲ ಯಾರು ಹೇಳಿದ್ದಲ್ಲ, ಭದ್ರಾಚಾರ ಒಬ್ಬರೇ ಇದನ್ನೆಲ್ಲ ತಂದಿದ್ದು. ಇಲ್ಲದೆ ಹೋಗಿದ್ರೆ ಡಿಸೈಡ್ ಮಾಡೋಕ್ಕೆ ನಮಗೆ ಪ್ರೂಫೇ ಇರ್ತಿರ್ಲಿಲ್ಲ. ಸಾಕ್ಷಿ ಕೆಡೋದಿಲ್ಲ, ಮನಸ್ಸು ಕೆಡುತ್ತೆ. ಅದೇ ಹೇಳಿದ್ದು, ನಾವು ಎಲ್ಲಿಗೆ ಸಪ್ಲೈ ಆಗುತ್ತೆ ಅದಿಷ್ಟು ಕೂಡ ಮೈಂಡ್ ಸಪ್ಲೈ ಆಗುತ್ತೆ. ಮತ್ತು ಧೂಳು ಯಾವುದಕ್ಕೆ ಬಂತು ತೋರಿಸು ಟ್ಯಾಕ್ಸಿ ಸೇರ್ಕೊಂಡ್ಬಿಡ್ತು. ಮತ್ತು ಕಾಂಟ್ಯಾಕ್ಟ್ ಡೋಸ್ ಹಾಕಿದ್ದಾರೆ, ಎಷ್ಟೇ ಧೂಳು ಬಂದರೂ ಕೂಡ ಕಣ್ಣಿಗೆ ಮುಟ್ಟೋ ಚಾನ್ಸ್ ಇಲ್ಲ, ಅದು ಯಾವುದಕ್ಕೆ ಮುಟ್ಟುತ್ತೆ? ಕಾಂಟ್ಯಾಕ್ಟ್ ಲೆನ್ಸ್ಗೆ ಮುಟ್ಟು. ಸೊ ನೀವೆಲ್ಲ ದೋಷಗಳು ಸೇರೋದು ಎಲ್ಲಿ? ಮನಸ್ಸಿಗೆ. ಅದಕ್ಕೆ ಯಾವಾಗಲೂ ಮನಸ್ಸು ಸರಿ ಇತ್ತು ಅಂದರೆ ನಾ ತಪ್ಪು ಸೇರ್ಕೊಳ್ಳೋ ಚಾನ್ಸೇ ಇಲ್ಲ. ಮನಸ್ಸಿಗೆ ಕೆಡೋದು ಯಾವ ರೀತಿಯಲ್ಲಿ? ಕಾಮ ಕ್ರೋಧ ಲೋಭ ಮೋಹ ಬದಾಮಸ, ಆರು ದೋಷಗಳು ಮನಸ್ಸಿಗೆ. ಆರು ದೋಷ ಮನಸ್ಸಿಗೆ ಬರಲಿಲ್ಲ ಅಂದ್ಬಿಟ್ರೆ ಏನಾಯ್ತು? ಅಲ್ಲಿಗೆ ತಪ್ಪು ತಿಳ್ಕೊಳ್ಳೋ ಚಾನ್ಸೇ ಇಲ್ಲ, ಬರೀ ಸಾಕ್ಷಿನೇ ವರ್ಕ್ ಮಾಡ್ತಿರೋದು. ಇವತ್ತು ಕ್ಲಿಯರ್ ಸ್ಪೆಕ್ಸ್ ಇಂದ ಕಣ್ಣಲ್ಲಿ ನೋಡಿದರೆ ಸ್ಪೆಕ್ಸು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ನಾಳೆ ರೂಪದ ಜ್ಞಾನ ಹೇಗೆ ಬರುತ್ತೆ ನಮಗಾಗ? ಕರೆಕ್ಟಾಗಿ ಬರುತ್ತೆ. ಕಣ್ಣು ಸರಿ ಇದೆ, ಸ್ಪೆಕ್ಸ್ ಸರಿ ಇದೆ, ಜ್ಞಾನ ಎಂಥದ್ದು ಬರಬೇಕೀಗ? ಸರಿ ಬರಲೇಬೇಕು. ಆದರೆ ಕಣ್ಣು ಸರಿ ಇದೆ, ಲೆನ್ಸ್ ಸರಿ ಇಲ್ಲ, ಪ್ರಾಬ್ಲಮ್ ಬಂದು ಶುರುವಾಯಿತು. ಕಾಂಕೇವನ ಹೆಸರು ನೋಡ್ತಾರೆ, ತನ್ನ ಮುಖ ತನಗೆ ಗಾಬರಿ ಆಗಿಬಿಡುತ್ತೆ. ಕಾಂಕೇವನ ಹೆಸರು ನೋಡ್ಕೊಂಬಿಟ್ಟು ಕನ್ನಡಿ ನೋಡ್ತಾನೆ, ಸ್ವಲ್ಪ ಹೆಚ್ಚು ಕಡಿಮೆ ಏನಾಗುತ್ತೆ ಅವನಿಗೀಗ? ಅಸಹ್ಯ ಆಟ್ವೆಲ್ ಆದರೂ ಅದನ್ನ ಹೇಗಿದ್ದೆ ನಾನು ಗೊತ್ತೇ ಇದ್ದಿಲ್ಲ, ಎಷ್ಟು ದಿವಸ ಅಂತಿಳ್ಕೊಂಡ್ಬಿಡ್ತಾನೆ. ಯಾಕೆ ಲೆನ್ಸ್ ಅದು ಆ ಥರ ತೋರಿಸುತ್ತೆ. ಡಿಫೆಕ್ಟ್ ಯಾವ್ದ್ರದ್ದು? ಅದು ಲೆನ್ಸ್ ಡಿಫೆಕ್ಟ್. ಸೊ ಮನಸ್ಸು ಆ ಥರ ಕೆಲಸ ಮಾಡ್ತದೆ. ಹೌದು, ಅಲ್ಲ ಮನಸ್ಸಿನ ಪ್ರಭಾವ ಹೇಗೆ ಅಂತ ಕೇಳಿದ್ರೆ ಲೆನ್ಸಿನ ಪ್ರಭಾವ ಕಣ್ಣ ಮೇಲೆ ಹಾಕೋ ಹಾಗೆ. ಅದಕ್ಕೆ ಮನಸ್ಸಿನ ಏನು ಮಾಡ್ಬೇಕು ನಾವು ಯಾವಾಗಲೂ? ಮನಸ್ಸು ಯಾವಾಗಲೂ ಕಂಟ್ರೋಲ್ ಮಾಡಬೇಕು. ಅದಕ್ಕೇನೆ ಮನಸ್ಸು ಸಂಯಮ ಅಂದ್ರೆ ಅದಕ್ಕೆ ಕರೆದಿ. ಎಲ್ಲ ಶಾಸ್ತ್ರದ ಉದ್ದೇಶ ಮನಸ್ಸನ್ನು ಕ್ಲೀನಾಗಿ ಇಟ್ಕೊಳ್ಳೋದು. ಹಾ, ಬುದ್ಧಿ ಮನಸ್ಸಿಗೆ ಹೆಲ್ಪ್ ಮಾಡೋದು. ಮತ್ತೆ ಏನು ಇಟ್ಟಿದ್ದಾರೆ? ಏಟ್ ಟು ದಿ ಮೈಂಡ್. ಮೈಂಡ್ ಎಂಬುದು ಬರೀ ಲೆನ್ಸ್ ಇದೆ, ಈಗ ಬರೀ ಲೆನ್ಸ್ ಅಷ್ಟೇ. ಆಮೇಲೆ ನಿಮ್ಮ ಪವರ್ ನೋಡಿ ಆ ಲೆನ್ಸ್ ಮಾಡ್ತಾರೆ, ನಿಮ್ಮ ಕಣ್ಣು ಟೆಸ್ಟ್ ಮಾಡಿಬಿಟ್ಟು ಅಷ್ಟು ಕೊಡ್ತಾರೆ, ಅವಾಗ ಕರೆಕ್ಟಾಗಿ ಸೂಟ್ ಆಗುತ್ತೆ, ಗೊತ್ತಾಯ್ತು. ಬುದ್ಧಿ ಕೆಲಸ ಅದು ಆ್ಯಕ್ಚುಲಿ ಮನಸ್ಸಿನ ಕಂಪಾರ್ಟ್ಮೆಂಟ್. ಬುದ್ಧಿ ಎಂಬುದೇನು ಮನಸ್ಸಿನ ಒಂದು ಕಂಪಾರ್ಟ್ಮೆಂಟ್. ಈ ಗ್ಲಾಸ್ ಬೇರೆ, ಲೆನ್ಸ್ ಬೇರೆ ಅಲ್ಲ, ಎರಡು ಒಂದೇ ಆಗಿಬಿಟ್ಟಿರುತ್ತೆ, ಗೊತ್ತಾಯ್ತಾ. ಆ ಲೆನ್ಸ್ ಸರಿ ಇಲ್ಲದೆ ಹೋಗ್ಬಿಟ್ರೆ ಏನಾಗುತ್ತೆ? ಬರೀ ಗ್ಲಾಸಿಗೆ ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಮನಸ್ಸು, ಬುದ್ಧಿ, ಚಿತ್ತ ಇವೆಲ್ಲ ಮನಸ್ಸಿನ ಡಿಫರೆಂಟ್ ಪಾರ್ಟ್ಸ್. ಒಳ್ಳೆ ಮನಸ್ಸಿರುತ್ತೆ, ಎಲ್ಲರಿಗೂ ಮನಸ್ಸು ಕಾಮನ್ ಆಗಿದ್ದೇ ಇರುತ್ತೆ, ಇವೆಲ್ಲರಿಗೂ ಬುದ್ಧಿ ಇರೋದಿಲ್ಲ. ಬುದ್ಧಿ ಇರಬೇಕಾದ್ರೆ ಅನುಗ್ರಹ ಬೇಕು ಅದಕ್ಕೆ. ಚಿತ್ತ ಅಂತಿರುತ್ತೆ, ಚಿತ್ತ ಇದ್ದರೆ ಫಸ್ಟ್ ಕ್ಲಾಸ್ ಅರ್ಥ ಆಗುತ್ತೆ, ಮರ್ತು ಬಿಡ್ತಾನೆ. ಯಾವ ಕಂಪಾರ್ಟ್ಮೆಂಟ್ ಇಲ್ಲ ಅದರಲ್ಲಿ? ಚಿತ್ತ ಸರಿ ಇಲ್ಲ ಅವ್ರಿಗೆ, ಅದಕ್ಕೆ ಚಿತ್ತ ಕೊಟ್ಟು ಕೇಳು ಅಂತ ಹೇಳ್ತಾರೆ. ಚಿತ್ತ ಇಸು ಅಂತ ಹೇಳಿದಾಗ ಮನಸ್ಸಿಗೆ ಬಂದುಬಿಟ್ರೆ ಆ ಚಿತ್ತ ಇಟ್ಕೊಳ್ಳೋದೆ ನೆನಪಿರುತ್ತೆ, ಮೆಮೊರಿ ಬರೋದಿಲ್ಲ. ಹೌದು, ಆ ಬುದ್ಧಿವಂತ ಎಲ್ಲ ಮರ್ತು ಬಿಡ್ತಾನೆ, ಅದಕ್ಕೆ ಚಿತ್ತದ ಪೋರ್ಷನ್ ಇಲ್ಲ ಅವನಿಗೆ. ಮೆಮೊರಿ ಕಾರ್ಡ್ ಇಲ್ಲದೆ ಹೋದರೆ ಹೇಗಾಗಿ? ನೋಡೋದಕ್ಕೆಲ್ಲ ಇದೆ, ಯಾವುದು ಉಳಿಯೋದೇ ಇಲ್ಲ. ಮನಸ್ಸಿದೆ, ಬುದ್ಧಿ ಇದೆ, ಚಿತ್ತ ಇದೆ, ಚೇತನ ಅಂತ ಇನ್ನೊಂದಿದೆ. ಚೇತನ ಅಂದರೆ ಎಕ್ಸ್ಟ್ರಾಡಿನರಿ ಬ್ರಿಲಿಯನ್ಸ್, ಅದು ಅದು ಎಲ್ರಿಗಿರಲ್ಲ ಅಂತ ಹೇಳ್ಬಿಡ್ತಾರೆ. ಬಹುಸ್ಮರಣ ಶಕ್ತಿಸ್ತು ಚೇತನೇತ್ಯ ವಿಧಿಯ. ಬರೀ ಮನಸ್ಸು ಕಾಮನ್, ಬುದ್ಧಿ ಸ್ವಲ್ಪ ಬೆಟರ್, ಚಿತ್ತ ಇನ್ನೂ ಶಾರ್ಪ್ ಅದು. ಅದಿದ್ದು ಬಿಟ್ಟರೆ ಎಕ್ಸ್ಟ್ರಾಡರಿ ಪ್ರತಿಭಾ, ಅದಿರೋದು ಒಂದಿದ್ರೆ ಹತ್ತು ಅರ್ಥ ಹೇಳ್ತಾನು. ಎಲ್ಲಿಂದ ಬಂತಿದ್ದು? ಪ್ರತಿಭಾಯಿಂದ ಬರ. ಚೇತನ ಅಂತಿದ್ರು ನಾಲ್ಕು ಕಂಪಾರ್ಟ್ಮೆಂಟ್ ಮನಸ್ಸೊಳಗಿರೋದು, ಗೊತ್ತಾಯ್ತಾ? ಇನ್ನೊಂದಿದೆ ಅದರೊಳಗೆ ಮತ್ತೆ, ಅದಕ್ಕೆ ಐದು ಇದೆ ಮನಸ್ಸಿಗೆ. ಅದು ರುದ್ರದೇವರು ಮನೋನಿಯಾಮಕರು, ಅವ್ರಿಗೆ ಎಷ್ಟು ಮುಖ? ಐದು ಮುಖ. ಮನಸ್ಸಿಗೆ ಒಟ್ಟು ಐದು ಕಂಪಾರ್ಟ್ಮೆಂಟ್ ಇದೆ ಅಂತ ಹೇಳ್ತಾರೆ. ರುದ್ರ ಐದು ಮುಖ ಅಂತ ಹೇಳಿದ್ರು ಒಂದೇ, ಮನಸ್ಸಿಗೆ ಐದು ಪಾರ್ಟ್ ಇದೆ ಅಂತ ಅರ್ಥ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಹೇಳೋ ತತ್ವಕ್ಕೂ ತತ್ವಾಭಿಮಾನಿ ದೇವತೆಗಿರ ಸಂಬಂಧ ತಿಳ್ಕೊಳಕ್ ಬರುತ್ತೆ. ಹೇಳಿತಾ ಬ್ರಹ್ಮದೇವರ ನಾಲ್ಕು ಮುಖ, ಅವ್ರ ಹೆಸರು ನಾಲ್ಕು ಮುಖ. ಆಕ್ಚುಲಿ ಅರ್ಥ ಏನಾದಕ್ಕೆ ಪೂರ್ತಿ? ನಾವು ಒಂದು ಮುಖ ಇದ್ರೆ ಏನಾಗತ್ತೆ ನಮಗೆ? ಮುಂದಿನ ಮಾತ್ರ ಕಾಣುತ್ತೆ, ಸೈಡ್ ಇದ್ರೆ ಈ ಕಡೆ ಮಾತ್ರ ಕಾಣುತ್ತೆ. ಬ್ರಹ್ಮದೇವ ನಾಲ್ಕು ಕಡೆ ಏನರ್ಥ? ಎಲ್ಲ ಗೊತ್ತಿದೆ ಅಂತ ಅರ್ಥ. ಪೂರ್ಣ ಬ್ರಹ್ಮದೇವರು ಅಂತ ಗೊತ್ತಾಯ್ತಾ? ಹತ್ತು ಕೈಯವರು ಅಂತ ಅಂದ್ರೆ ನಾಲ್ಕು ಕೈ ರೀ ಅವ್ರಿಗೆ ಅಂತ ಹೇಳಿ. ನಾಲ್ಕು ಕೈ ಇಲ್ಲ, ಏನ್ ಮಾಡ್ತಾರೆ? ಅಷ್ಟು ಕೆಲಸ ಮಾಡ್ತಾರೆ ಅಂತ ಅರ್ಥ. ನಾಲ್ಕು ಕೈ ಕೆಲಸ ಒಬ್ಬರೇ ಮಾಡ್ತಾರೆ, ಒಂದು ಕೈಯಿಂದ ಮಾಡ್ತಾರೆ ಅಂದ್ರೆ ಕೈ ಜಾಸ್ತಿ. ಸೊ ಬ್ರಹ್ಮದೇವ ಚತುರ್ಮುಖ ಶಬ್ದಕ್ಕೆ ಅದೊಂದು ಅರ್ಥನೂ ಕೂಡ. ನಾಲ್ಕು ಕಡೆ ನೋಡಿರಂತೆ, ನಾಲ್ಕು ಮುಖ ಬಂತವ್ರು ಎಲ್ಲ ಕಾಣಿಸ್ತಾ ಇದೆ. ಮನುಷ್ಯನಿಗೆ ಹಿಂದಿನ ಕಾಣಿಸೋದೇ ಇಲ್ಲ. ಹಿಂದಿನ ಕಾಣಿಸ್ತಿದ್ರೆ ಇದೇ ಬೇಕಿದ್ದಿಲ್ಲ ನಮಗೆ, ಕಿವಿ ಕೆಲಸನೇ ಇರ್ತಿರ್ಲಿಲ್ಲ. ಯಾಕೆ ಕಣ್ಣಿಗೆ ಕಣ್ಮೆ ಕಿವಿ ಯಾತಕ್ಕೆ ಬೇಕು? ಹಿಂದಿನ ಕಾಣಿಸಕ್ ನಮಗೇನು ಬೇಕೀಗ? ಮುಂದಿನ ಕಾಣಿಸಕ್ಕೆ ಕಿವಿ ಕಣ್ಣು ಕೆಲಸ ಮಾಡುತ್ತೆ. ಹಿಂದಿನದಕ್ಕೆ ಏನು ಬೇಕು? ಸಿಗ್ನಲ್ ಕಾಣಿಸ್ತದೆ. ಹಿಂದೆ ಹಾರ್ನ್ ನೋಡಿತಾನೆ, ಅದಕ್ಕೆ ಕಿವಿ ಬಿಡುತ್ತೆ, ಗೊತ್ತಾಯ್ತು? ಹಿಂದೆ ನೋಡ್ಕೊಂಡು ಡ್ರೈವ್ ಮಾಡಿದ್ರೆ ಗತಿ ಏನಾಗುತ್ತೆ ಇವನು? ಈಗೊಮ್ಮೆ ಡ್ರೈವ್ ಮಾಡ್ತಿದ್ರೆ ಈಗ ನೋಡೇ ಅಷ್ಟು ಆಕ್ಸಿಡೆಂಟ್ ಮಾಡ್ತಾನೆ, ಎರಡೆರಡು ಮಾಡಿ ಪಜೀತ ಆಗ್ಬಿಡೋದು. ಹಿಂದೆ ಇದ್ಬಿಟ್ರೆ ಯೋಚನೆ ಬೇಕಾಗ್ತದೆ. ಫಿಸಿಕಲ್ಲೂ ಇದೆ ಅವ್ರಿಗೆ, ನಾನು ಎರಡೂ ಇದೆ ಅವ್ರಿಗೆ, ಎರಡು ರೀತಿಯಲ್ಲೂ ಇದ್ದಾರೆ. ಇನ್ನು ನಾಳೆ ಕಂಟಿನ್ಯೂ ಮಾಡಿ, ಇನ್ನೂ ಭಾಳ ಇದೆ ಅದು. ಒಂದೊಂದು ಲೈನ್ಗೂ ಭಾಳಷ್ಟು ಕಷ್ಟಪಡ್ಬೇಕಲ್ಲ, ಅರ್ಥ ಮಾಡ್ಕೊಂಡು ಅದನ್ನ ಕಾನ್ಸೆಪ್ಟ್ ತಲೆಗೆ ಹೋಗ್ಬೇಕು, ಅವಾಗ ಸರಿಯಾಗುತ್ತೆ. ಚೇತನ ತೇಜಸ್ ಸಂಬಂಧನೇ ಇಲ್ಲ, ಚೇತನ ಬೇರೆ. ತೇಜಸ್ ಅಂದ್ರೆ ಮುಖದ ಹೊರಗಿದ್ರು ತೇಜಸ್, ಅದು ಚೇತನ ಮೆಂಟಲ್ ಅದು. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾಪ್ತೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ.